ಅದು ನಡೆದಂತಹ ಅದ್ಭುತವಾದಂತಹ ವಿಚಾರ. ಆದ್ರಿಂದ ದ್ರೌಪದಿಯನ್ನು ನೋಡಿದ ನಮಗೆ ಇನ್ನೊಂದು ಸ್ವಾರಸ್ಯ ಹೇಳುತ್ತಾರೆ. ನಮ್ಮ ಸತ್ವ ಕೂಡ ಜಾಸ್ತಿ ಆಗ್ತಾ ಹೋದಂತೆ ಬಾಡಿ ಕ್ವಾಲಿಟಿ ಚೇಂಜ್ ಆಗುತ್ತೆ. ನಮಗೆ ಗೊತ್ತಾಯ್ತೀಗ ವ್ರತ ಉಪವಾಸ ಮಾಡಲಿಕ್ಕೆ ಯಾತಕ್ಕೆ ಹೇಳ್ತಾರೆ ಅಂದರೆ ಸತ್ವಗುಣ ಜಾಸ್ತಿ ಆಗಲಿ ಶುರುವಾಗುತ್ತೆ. ತಿಂಬೋದೆಲ್ಲ ಏನು, ಈ ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಒಳ್ಳೆಯದು, ವಿಜ್ಞಾನ ಒಪ್ಕೊಂಡ್ಬಿಟ್ಟಿದೆ ಅದನ್ನೀಗ. ಸಸ್ಯಾಹಾರದಲ್ಲೂ ಕೂಡ ಅಲ್ಲಿ ವೆರೈಟಿ ಇದೆ, ನಿಷಿದ್ಧ ಪದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಾಮಸ ಮತ್ತೆ ಅದರಲ್ಲೇ ತಾಮಸ ಮತ್ತೆ ಅದನ್ನು ತೆಗೆದ್ರೆ ಸಾತ್ವಿಕಕ್ಕೆ ಬರಬೇಕು. ಮತ್ತೆ ಸಾತ್ವಿಕದಲ್ಲೂ ಕೂಡ ವ್ರತಕ್ಕೆ ಬರ್ತಾನೆ, ಇನ್ನೂ ಸಾತ್ವಿಕ ಆಯ್ತು. ವ್ರತಾಚರಣೆ ಮಾಡೋ ಇನ್ನೂ ಸಾತ್ವಿಕ, ಏಕಾಚಿ ಉಪವಾಸ ಮಾಡ್ತಾನಲ್ಲ ಅತ್ತ ಆಹಾರವೇ ಇಲ್ಲ ಅಂದ್ರೆ ಯಾವ ಕ್ವಾಲಿಟಿ ಬೆಂಟನಾಗತ್ತೆ ಯೋಚನೆ ಮಾಡಿ. ಇದೆಲ್ಲ ಮಾಡ್ತಾ ಹೋದರೆ ದೇಹದ ಮೇಲೆ ಪರಿಣಾಮವಾಗುತ್ತೆ, ಮನಸ್ಸಿನ ಮೇಲೆ ಇನ್ನೂ ಜಾಸ್ತಿ ಪರಿಣಾಮ ಆಗುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ, ದುಃಖ ಯುಕ ಬರೋದಿಲ್ಲ, ಆನಂದವಾಗಿರೋದು ಅಭ್ಯಾಸವಾಗುತ್ತೆ. ಇದೆಲ್ಲ ಯೋಚನೆ ಮಾಡಿ ನಾವು ಆಹಾರಕ್ಕೂ ಇರೋ ಸಂಬಂಧ ಸತ್ವಗುಣ ಬಾಡಿ ಬಂದಿದೆ ಏನು ಮಾಡೋಕ್ಕಾಗೋದಿಲ್ಲ, ಬಟ್ ಮೇಂಟೈನ್ ಮಾಡಕ್ಕೆ ಬರುತ್ತದೆ. ಒಳ್ಳೆ ರೀತಿ ವ್ರತ ಉಪಾಸನೆ ಮಾಡ್ಕೊಂಡಿದ್ರೆ ವಿಷ್ಣು ಪಂಚಕಾಯತ್ತೆ ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೋತಾ ಇದ್ದು ಬಿಟ್ರೆ ಒಳ್ಳೆ ಕ್ವಾಲಿಟಿ ದೇಹದಲ್ಲಿ ಉಳಿಯೋದ್ರಿಂದ ಬದುಕಷ್ಟು ಆರೋಗ್ಯವಾಗಿರ್ತಾನೆ. ಫಸ್ಟ್ ಬದುಕಷ್ಟು ಆರೋಗ್ಯವಾಗಿರ್ತಾರೆ, ಆಯುಷ್ಯ ಜಾಸ್ತಿ ಆಗುತ್ತೆ. ಆರೋಗ್ಯವರ್ಧಕ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆಹಾರ ಅಂದ್ರೆ ಅದೇನೇ ಅಂತ ಹೇಳೋದು. ಆಯುಸ್ಸತ್ವ ಬಲ ಪ್ರೀತಿ ಸುಖ ಎಲ್ಲ ಹೆಚ್ಚಬೇಕಾದ್ರೆ, ಆಯುಷ್ಯ ಸತ್ವ ಎಲ್ಲ ಹೆಚ್ಚಿದ್ರೆ ಮಾತ್ರ ಒಳ್ಳೆ ಆಹಾರ ಅಂತ ಕರೀತಾರೆ, ಆಹಾರ ಅಂತ ಕರೆಯೋದಿಲ್ಲ. ಈ ಹೇಳ್ತಿರೋದು ಯಾವುದೋ ಕತೆ ಹೇಳ್ತಾ ಇಲ್ಲ, ಭಗವದ್ಗೀತೆಯ ಮಾತಿವೆಲ್ಲ ಕೂಡ. ಸತ್ವಗುಣದ ಆಹಾರವನ್ನು ತಗೊಂಡ್ರೆ ಅವನಿಗೆ ಎಂದೂ ಕೂಡ ರೋಗಾದಿಗಳು ಬರೋದಿಲ್ಲ, ರೋಗ ವಾಸಿಯಾಗಬೇಕು ಅಷ್ಟು ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ. ಇದೆಲ್ಲ ಗಮನಿಸಿದಾಗ ದ್ರೌಪದಿಯ ರೂಪಾದಿಗಳ ಗುಣಗಳ ಬಗ್ಗೆ, ಭೀಮಸೇನರ ಸಾಮರ್ಥ್ಯಾದಿಗಳ ಬಗ್ಗೆ ಮಹಾಭಾರತ ಹೇಳಿದ ತೀರ ಹೊಸ ವಿಚಾರ. ಅಂತ ಶಕ್ತಿ ಸಾಮರ್ಥ್ಯ ಬೇರೆ ಯಾರಿಗೂ ಇರಲಿಲ್ಲ ಅನ್ನೋದನ್ನ ನಾವು ಗಮನಿಸಿದರೆ ತೀರಾ ಗೌರವ ಜಾಸ್ತಿ ಆಗುತ್ತೆ ಅವ್ರ ಮೇಲೆ. ಆಮೇಲೆ ಅವನೇ ಮಾಡಿದ ಕೀಚಕ ಹೇಳಿದ್ರು, ಸುದೇಶ್ ನಿನಗೆ ಸಾಧ್ಯ ಇಲ್ಲ, ನೀನು ಬದುಕಬೇಕು ಅಂತ ಆಸೆ ಇದ್ರೆ ಆ ಕಡೆ ನೋಡೋದನ್ನ ಬಿಟ್ಟು ಬಿಡು ಅಂತ ಹೇಳಿದ. ಅವನು ಕೇಳಲಿಲ್ಲ, ಹೇಳಿ ಕೇಳಿ ಬಹಳ ದುಷ್ಟ ಅವನು. ರಾವಣನಿಗೆ ಹೇಗೆ ಸೀತೆ ಮೇಲೆ ಬಂದ ಮೋಹ ಅವನ ಸರ್ವನಾಶಕ್ಕೆ ಕಾರಣವಾಯಿತೋ, ಕೀಚಕರಿಗೆ ದ್ರೌಪದಿ ಮೇಲೆ ಬಂದ ಮೋಹ ಅವರ ಸರ್ವನಾಶಕ್ಕೆ ಕಾರಣವಾಯಿತು. ಅವನು ಇನ್ನೊಂದು ಅಹಂಕಾರ ಬೇರೆ, 105 ಜನ ತಮ್ಮಂದ್ರು ಅವನಿಗೆ, ದುರ್ಯೋಧನೆ 99 ಜನ ಇದ್ರು ತಮ್ಮಂದ್ರು, 105 ಜನ ಇದ್ದಾರೆ, ಇವನು ಪ್ಲಸ್ ಒಂದು, ಸೊ 106 ಜನ ಇದ್ದಾರೆ ಇವರು, ಎಲ್ಲರಿಗೂ ಶಿವನ ವರ, ನನ್ನ ಸಮಾನ ಯಾರು ಅಂತ ಅವನು ಯೋಚನೆ ಇದ್ದವ. ಅದಕ್ಕೆ ತೀರ್ಮಾನ ಮಾಡ್ದ, ನಾನು ನಿನ್ನ ದ್ರೌಪದಿ ಅಂತ ಅವನಿಗೆ ಗೊತ್ತಿಲ್ಲ, ನೇರವಾಗಿ ಸಂಪರ್ಕ ಮಾಡ್ತೇನೆ. ಅವನಿಗೊಂದು ಹಠ, ಅವರಿಗೆ ಈ ಹಣಕಾಸು ಕೊಟ್ಟರೆ ಯಾರು ಮೆಚ್ಚೋದಿಲ್ಲ, ಈ ಧೂರ್ತರೆಲ್ಲ ಅಂತ ಪಾಪಿಸ್ತಿರ್ತಾರೆ ಅವರಿಗೆಲ್ಲ ಅದೇ ಯೋಚನೆ. ಹಣಕಾಸು ವೈಭವ ತೋರಿಸಿಬಿಟ್ರೆ ಎಂಥವ್ರು ಈಡಾಗ್ತಾರೆ, ಮನುಷ್ಯನ ಹಾಳು ಮಾಡ್ತಕ್ಕಂಥ ಪ್ರಕ್ರಿಯೆ, ಅದಕ್ಕೆ ನಾನು ಒಪ್ಪಿಸಿಬಿಡ್ತೇನೆ ಅಂತ ಹೇಳಿಬಿಟ್ಟು ಒಂದು ದಿವಸ ನೇರವಾಗಿ ದ್ರೌಪದಿನ ಕಾಣಲಿಕ್ಕೆ ಹೋಗ್ತಾನೆ. ಅವ ಏನೇನು ನಡೆಯುತ್ತೆ ಮತ್ತು ಕೀಚಕ ಹೇಗೆ ಸಾಯ್ತಾನೆ ಎಂಬುದು ನಾಳೆ ನೋಡಬೇಕು. ನಾಳೆ ಕೀಚಕ ಸಾಯ್ತಾರೆ, ನಾಡಿದ್ದು ದಕ್ಷಿಣ ಗೋಗ್ರಹಣ, ಭಾನುವಾರ ಮಂಗಳ, ಅವತ್ತು ಉತ್ತರ ಗೋಗ್ರಹಣ, ಸರಿಯಾಗಿ 3 ದಿವಸದಲ್ಲಿ ವಿರಾಟ ಪರ್ವ ಮುಕ್ತಾಯವಾಗಬೇಕು, ಆ ರೀತಿ ಮಾಡೋಣ ಅಂತ ಮಾಡಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗ್ರಂಥತಿ. ಸರ್ವೋತ್ತಮೋ ವಿಷ್ಣುರಥೋರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ದುಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಪಾಂಡವರು ವಿರಾಟರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಭೀಮಸೇನಾದಿಗಳ ಹಿರಿಮೆ ವಿಶೇಷವಾಗಿ ಹೇಗೆ ಕಾಣಿಸ್ತಾ ಇದೆ, ಜೀಮೂತನ ವಧೆಯ ಪ್ರಸಂಗದಲ್ಲಿ ಭೀಮ ತೋರಿಸಿದಂಥ ಮಹಿಮೆ ಅತ್ಯಂತ ಅಪೂರ್ವವಾದದ್ದು, ಆ ಮಲ್ಲಯುದ್ಧದಲ್ಲಿ ಲೀಲಾಜಾಲವಾಗಿ ಜೀಮೂತನನ್ನು ಸಂಹಾರ ಮಾಡಿದ್ದಾನೆ, ಅಲ್ಲಿಗೆ 10 ತಿಂಗಳು ಮುಗಿದಿವೆ. ಆಗ ಕೀಚಕೋ ಮತ್ಸ್ಯನೃಪತೆ ಹೇ ಶಾಲಹ ಬಲವತಾಂ ವರಹ, ಮಹಾಬಲಿಷ್ಠನಾದಂಥ ಕೀಚಕ ದಿಗ್ವಿಜಿಕ್ಕೆ ಹೋದನು, ವಾಪಸ್ ಬರ್ತಾನೆ. ಅಲ್ಲಿ ದ್ರೌಪದಿಯನ್ನು ನೋಡ್ತಾನೆ. ಸದ್ರೌಪದಿಯಂ ವೀಕ್ಷ ಮನೋಭವಾರ್ಥ, ಅತ್ಯಂತ ಕಾಮಪೀಡಿತನಾಗ್ತಾನೆ. ದ್ರೌಪದಿಯನ್ನು ವರಿಸಲಿಕ್ಕೋಸ್ಕರವಾಗಿ ಭಾರಿ ಪ್ರಯತ್ನವನ್ನು ಪಡ್ತಾನೆ. ಆ ಗಲಾಟೆಯಲ್ಲೇ 1 ತಿಂಗಳು ಕಳೀತಂತೆ. 1 ತಿಂಗಳು ಪ್ರಯತ್ನ ಪಟ್ಟಿದ್ದಾನೆ, ಯಾವ ರೀತಿಯಲ್ಲೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅವನ ಪ್ರತಿ ಮಾತಿಗೂ ದ್ರೌಪದಿಯ ಉತ್ತರ, ನೀನು ಬದುಕಬೇಕು ಅಂತಿದ್ರೆ ನನ್ನ ಆಸೆಯನ್ನು ಬಿಟ್ಟುಬಿಡು ಅಂತ ಹೇಳಿ, ಆದರೆ ಅವನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ವರೂಪ ಅವನು, ಇವತ್ತು ಹಾಲಿಗೆ ಬಿಳಿ ಬಣ್ಣ ಹೋಗಿಸಿದ್ರೆ ಹೋಗಿಸಿದ್ರೆ ಹಾಲು ಇರೋದಿಲ್ಲ, ಅದರ ಸ್ವರೂಪ ಹೇಗೋ ಅವನ ಸ್ವರೂಪ ಅದು, ಏನು ಮಾಡಿದ್ರೂ ಬಿಡ್ತಾ ಇಲ್ಲ. ಕೊನೆಗೆ ಸುದೇಷ್ಠಿಯನ್ನು ಕೇಳ್ತಾನೆ, ಇವಳನ್ನು ಹೇಗಾದರೂ ಮಾಡಿ ನನ್ನ ಬಳಿಗೆ ಕಳಿಸು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೋಡು ಕೀಚಕ, ನಿನಗೆ ಸ್ವಲ್ಪನೂ ವಿವೇಕ ಇಲ್ಲ, ಅವಳ ಗಂಡಂದಿರು ಮಹಾನುಭಾವರಾದಂಥ ಗಂಧರ್ವರಂತೆ, ಮಹಾಬಲಾಢ್ಯರು, ಅವರ ಸಹವಾಸಿ ನಿನಗೆ ಬೇಡ ಅಂತ ಹೇಳಿದರೆ ಅವನು ಕೇಳೋದಿಲ್ಲ. ನನಗೆಲ್ಲ ಯಾವ ಲೆಕ್ಕ ಅದೆಲ್ಲ ಕೂಡ, 5 ಜನ ಗಂಧರ್ವರು ನನ್ನೇನು ಮಾಡ್ತಾರೆ, ಎಲ್ಲ ಗಂಧರ್ವರು ಒಟ್ಟಿಗೆ ಬಂದು ಹೊಡೆದಾಗ್ತೇನೆ ಅಂತ ಹೇಳುತ್ತಾನೆ. ಉನ್ಮತ್ತ ಅವನು, ಶಿವನ ವರ ಇತ್ತಲ್ಲ, ಇನ್ಫ್ಲುಯೆನ್ಸ್ ಇದ್ದ ಜನ ಹೇಗೆ ನಡ್ಕೋತಾರೋ ಹಾಗೆ. ಇವತ್ತು ವರ ಇಲ್ಲ ಕಾನ್ಸೆಪ್ಟ್, ಕಲಿಯುಗದಲ್ಲಿ ವರದ ಕಾನ್ಸೆಪ್ಟ್ ಇಲ್ಲ, ಇನ್ಫ್ಲುಯೆನ್ಸ್ ಕಾನ್ಸೆಪ್ಟ್ ಇದೆ. ಇದನ್ನು ವರ ಇದ್ದಾಗ ಲೆಕ್ಕ, ಯಾವನು ಪ್ರಭಾವಿ ವ್ಯಕ್ತಿ ಹಿಂದಿದ್ದ ಅಂದರೆ ಗುಂಡಾಗಿರಿ ಮಾಡಲಿಕ್ಕೆ ಬಹಳ ಅನುಕೂಲವಾಗುತ್ತೆ. ಆ ದೃಷ್ಟಿಯಲ್ಲಿ ಅವನ ಸಾವಿರ ಎಷ್ಟೋ ಜನ ಗಂಧರ್ವ ಹೊಡೆದಾಗ್ತೇನೆ, ನನ್ಯಾರು ಕೇಳ್ತಾರೆ ಅಂತ ಹೇಳಿ ಹೇಳ್ಕೋತಾನೆ. ಆಗ ಹೇಳ್ತಾಳೆ ಸುದೇಶ್ನೆ, ನೋಡು ಕೀಚಕ, ನಾನು ನಿನಗೆ ಮತ್ತೊಮ್ಮೆ ಎಚ್ಚರ ಹೇಳ್ತೇನೆ, ಅವರಿವರಲ್ಲ, ವಿರಾಟರಾಜನೇ ಈ ಸೈರೇಂದ್ರನ ಬಯಸಿದ್ದ ಅಂತ ಹೇಳ್ತಾಳೆ. ಬಹಳ ವಿಶೇಷಾಂಶ ಅದು ಅಂತ ಮಹಾಭಾರತದಲ್ಲೇ ಬರುತ್ತೆ. ವಿರಾಟರಾಜ ನನ್ನನ್ನು ಕೇಳಿದ, ಇವಳು ನನಗೆ ಬೇಕು ಅಂತ ಹೇಳಿದ, ಆಗ ನಾನು ಹೇಳಿದೆ, ಅವಳ ಗಂಡಂದಿರ ಮಹಿಮೆ ಹೇಳಿದೆ, ಬಹಳ ಹುಷಾರು, ಕಣ್ಣೆತ್ತಿ ನೋಡಿದ್ರು ಅಪಾಯ ಅಂತ ಹೇಳಿದೆ, ಅವನ ಮನಸ್ಸು ಬದಲಾಯಿಸ್ಕೊಂಡ್ಬಿಟ್ಟ ಅಂತ ಹೇಳ್ತಾಳೆ. ಇದೊಂದು ಒಳ್ಳೆ ಮಾತು, ತನ್ನ ಗಂಡನನ್ನು ತಿದ್ದಿದ್ದಾಳು. ವಿರಾಟರಾಜ ಬದಲಾಗಲಿಕ್ಕೆ ಕಾರಣ ಸ್ವರೂಪತ ಯೋಗ್ಯ ಅವನು, ಅವನು ಹಾಹಾ ಅಂತಕ್ಕಂಥ ಗಂಧರ್ವನ ಅವತಾರ, ಅನೇಕರಿಗೆ ಗೊತ್ತಿಲ್ಲ. ಅವನು ಗಜೇಂದ್ರ ಮೋಕ್ಷದಲ್ಲಿ ಏನು ಗಜೇಂದ್ರನಾಗಿರ್ತಾನಲ್ಲ, ಅವನೇ ವಿರಾಟರಾಜ. ಇದರ್ಥ ಆದರೆ ಗಜೇಂದ್ರ ಮೋಕ್ಷದ ಕಥೆ ಕೇಳಿದವರಿಗೆ ವಿರಾಟರಾಜ ಸಾತ್ವಿಕ ಅಂತ ಗೊತ್ತಾಗ್ತದೆ. ಅವನು ಮಾಡಿದ ಒಂದು ಪಾಪದ ಫಲ, ಅಗಸ್ತ್ಯ ಮುನಿಗಳು ಬಂದಾಗ ಎದ್ದು ಗೌರವಿಸದೇ ಇದ್ದ ಫಲದಿಂದಾಗಿ ಗಜೇಂದ್ರನಾಗಿ ಹುಟ್ಟ ಯೋಗ ಬಂದಿತ್ತು ಅವನಿಗೆ. ಈಗ ಇಲ್ಲಿ ಕೀಚಕನ ಅತ್ಯಂತ ಬಂಧುವಾಗಿ ಹುಟ್ಟಿದ್ದಾನೆ. ಕೀಚಕನ ತಂಗಿಯೇ ಇವನ ಹೆಂಡತಿ, ಅಂತೂ ಯಾವುದೋ ಕಾರಣದಿಂದ ಆಸಕ್ತನಾದ, ವಿವೇಕ ಹೇಳಿದಾಗ ಬಿಟ್ಟುಬಿಟ್ಟ. ಇದೊಂದು ಸಜ್ಜನರ ರೀತಿ, ಸಾಮಾನ್ಯವಾಗಿ ಸಜ್ಜನರು ತಪ್ಪು ಮಾಡಕ್ಕೆ ಹೋಗೋದಿಲ್ಲ, ತಪ್ಪು ಮಾಡಿದರೆ ವಿವೇಕ ಹೇಳಿದಾಗ ಅದನ್ನು ತಿದ್ದುಕೊಳ್ಳದೆ ಇರೋದಿಲ್ಲ. ಅದಕ್ಕೆ ಒಳ್ಳೆಯ ದೃಷ್ಟಾಂತ ವಿರಾಟರಾಜ, ರಾಜನಾದವನೇ ಹೀಗೆ ಗೌರವಿಸಿರಬೇಕಾದ್ರೆ ನೀನು ಹಾಗೆಲ್ಲ ಮಾಡಿಕೊಡೋದು ಅಂತ ಹೇಳಿದರೆ ಅವನು ಕೇಳೋದಿಲ್ಲ, ತುಂಬ ನಿರ್ಬಂಧ ಮಾಡ್ತಾನೆ, ಒತ್ತಾಯ ಮಾಡ್ತಾನೆ, ನನ್ನ ಮಾತು ಕೇಳ್ತೇವೆ ಇಲ್ಲೋ ಅಂತ ಹೇಳ್ತಾನೆ. ಆಗ ಅವಳು ನಿರ್ವಾಹ ಇಲ್ಲದ ಪರಿಸ್ಥಿತಿ ಸೇರ್ತಾಳೆ, ಸುದೇಶ್ನೇ ನಿರ್ವಾಹ ಇಲ್ಲದ ಗತಿಗೆ ಬರ್ತಾಳೆ. ಇಲ್ಲಿ ಒಂದು ಯೋಚನೆ ಮಾಡಬೇಕು. ಮೊದಲೇ ಹೇಳಿದೆ ನಿನ್ನೆ, ಕುಮಾರವ್ಯಾಸ ಭಾರತದಲ್ಲಿ ಸುದೇಷ್ಠಿಯನ್ನು ಅಕ್ಕ ಅಂತ ಮಾಡಿರೋ, ಆದರೆ ವಸ್ತುಸ್ಥಿತಿಯಲ್ಲಿ ಅವಳು ತಂಗಿ ಅಂತ ಹೇಳಿದೆ. ಕೀಚಕನೇ ಅಣ್ಣ, ಅವಳೇ ತಂಗಿ, ಏನಿದ್ರಿಂದ ವ್ಯತ್ಯಾಸವಾಗುತ್ತೆ ಯೋಚನೆ ಮಾಡಬೇಕು. ಅಕ್ಕ ಆಗಿದ್ದರೇನು ತಂಗಿ ಆಗಿದ್ದರೇನು ಅಂತ ಕೇಳಿದರೆ ಅಲ್ಲಿ ವ್ಯತ್ಯಾಸ ಇತ್ತು. ಅವಳು ಅಕ್ಕನೇ ಆಗಿದ್ದರೆ ಹೆಚ್ಚು ಜವಾಬ್ದಾರಿ ಹೆಚ್ಚಿರ್ತಿತ್ತು, ಕೀಚಕನ ಬೈಲಕ್ಕೆ ಬರ್ತಿತ್ತು. ಅವಳು ತಂಗಿ ಆಗಿದ್ದರಿಂದ ಒತ್ತಾಯಕ್ಕೊಳಗಾದ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಇತ್ತು. ಮತ್ತು ಭೀಮಸೇನ ಅಣ್ಣನಾಗಿ ಧರ್ಮರಾಜ ತಮ್ಮನಾಗಿದ್ದರೆ ಏನಾಗ್ತಿತ್ತು ಅಂತ ಹೇಳಿದ್ದಾರೆ. ಹಿಂದಾಗ್ಲೇನು ಆದಿಪರ್ವಕ್ಕೆ ಮಹಾಭಾರತ ಮುಕ್ತಾಯ ಆಗ್ತಿತ್ತು ಅಂತ ಹೇಳಿದ್ದ. ಭೀಮಸೇನೆ ಬಿಡ್ತೇವೆ, ಎಂದ ಅನ್ಯಾಯ ಮಾಡಿ ಅದೇ ಕತೆ ಮುಗಿಸ್ಬಿಡ್ತಿದ್ದ. ಈ ಧರ್ಮರಾಜ ಅಣ್ಣನಾಗಿದ್ದಕ್ಕೆ ಬೇಡ ಬೇಡ ಅಂತ ಹೇಳ್ತಿದ್ದರಿಂದ ತಡೆಯಬೇಕಾಯ್ತು. ಈ ಮಾತು ಅರ್ಥ ಮಾಡಿಕೊಂಡು ಅಣ್ಣನಾಗೋದ್ರಲ್ಲಿ ತಮ್ಮನ, ಇವತ್ತೇನು ವ್ಯತ್ಯಾಸನೇ ಇಲ್ಲ, ಇವತ್ತು ಏನಾದರೂ ವ್ಯತ್ಯಾಸ ಇಲ್ಲ, ಯಾರು ಯಾರ ಮಾತು ಕೇಳೋದಿಲ್ಲ. ಆದ್ದರಿಂದ ಇವತ್ತು ಅಣ್ಣನಾಗಲಿ ತಮ್ಮನ ತಂದೆ ಮಾತೆ ಕೇಳಿದ್ರೆ ಅಣ್ಣ ತಮ್ಮನ ಮಾತು ಯಾರು ಕೇಳುತ್ತಾರೆ ಅಂತ ಕಾಲ ಇತ್ತು. ಆದರೆ ಶಾಸ್ತ್ರದಲ್ಲಿ ಬಹಳ ಇದು, ಅದೇನು ಒಂದು ದಿವಸ ದೊಡ್ಡವನಾದರೂ ಸಾಕು, ಕೆಲವು ಕ್ಷಣ ದೊಡ್ಡವನಾದರೂ ಸಾಕು, ದೊಡ್ಡವನಂದರೆ ದೊಡ್ಡವನೇನೆ, ಅಲ್ಲಿ ಭಾರಿ ಗೌರವ ಉಂಟು. ಶಾಸ್ತ್ರದ ಪ್ರಕಾರ ಮಾತೃದೇವೋಹವ ಪಿತೃದೇವೋಹವ ಆಚಾರ್ಯ ದೇವೋಹವ ಹೇಗೋ, ಜ್ಯೇಷ್ಠ ಭ್ರಾತ ಪಿತೃ ಸಮಹ, ಹಿರಿಯ ಅಣ್ಣ ಅಂದರೆ ತಂದೆ ಇದ್ದ ಹಾಗೆ ಅಷ್ಟರಮಟ್ಟೆ ಗೌರವಿಸಬೇಕು. ಅದರ ಜೊತೆಗೆ ಯುದ್ಧ ಪ್ರಸಂಗದಲ್ಲಂತೂ ಅಕ್ಕನೂ ಕೂಡ ತಾಯಿಯಂತೆ ಮಾನ್ಯಳು ಅಂತ ಹೇಳುತ್ತಾನೆ. ಅಕ್ಕ ಅಂದರೆ ತಾಯಿ ಇದ್ದ ಹಾಗೆ, ತಂಗಿ ಅಂದರೆ ಸಿಕ್ಕವಳಾಗಿ ಬಿಡ್ತಾಳೆ. ಆದ್ರಿಂದನೇ ಅವನೇ ದೊಡ್ಡವನೇ, ಇವಳು ಚಿಕ್ಕವಳಾಗಿದ್ರೆ ಜೋರು ಮಾಡಿದ ಇವನು, ನೀ ಕಳಿಸ್ತೇವೋ ಇಲ್ಲೋ ಅಂತ ಹೇಳಿದ. ಅಲ್ಲಿಗವಳು ಪಾಪ ತುಂಬಾ ದುಷ್ಕಾರ್ಯ ಮಾಡಿದಾಗ ಎಚ್ಚರಿಕೆ ಹೇಳಬೇಕಾದ ಪದ್ಧತಿ ನೋಡು, ನೀ ಎಲ್ಲಿವರೆಗೂ ಅವಳನ್ನು ಬಯಸ್ತಾ ಹೋಗ್ತೀವೋ ಅಲ್ಲಿವರೆಗೆ ಆಯುಷ್ಯ ಮುಗಿದಿದೆ ಅಂತ ಅರ್ಥ ಅಂತಾನೆ ಹೇಳ್ತಾರೆ. ಗುಟ್ಟೇನು ಬಿಟ್ಟುಕೊಡೋದಿಲ್ಲ, ನಿನಗೆ ಆಯುಷ್ಯ ಮುಗಿದೋಗಿದೆ ಅಂತೇನೆ ಅರ್ಥ. ನನ್ನ ಮಾತು ಈಗಲಾದ್ರೂ ಕೇಳೋದ್ರೆ ಅವೆಲ್ಲ ಇಲ್ಲ, ನೀನೇನು ಮಾಡಬೇಕಾಗಿಲ್ಲ, ನನ್ನ ಬಳಿ ಕಳಿಸಿಕೊಡು ಅಷ್ಟೇನೆ, ಉಳಿದ ಜಾಗ ನಾನು ನೋಡ್ಕೋತೇನೆ ಅಂತ ಹೇಳಿದ್ನಂತೆ. ದುಷ್ಟತನದ ಪರಮಾವಧಿ ಅದು. ಒಂದು ಕೊನೆ ಹತಾಶಳಾಗಿ ಹೋಗ್ತಾಳೆ, ಏನಂತ ಕಳಿಸ್ಲಿ ಅಂತ ಹೇಳ್ತಾಳೆ. ಹ್ಯಾಕ್ ಕಳಿಸೋದು ನಿನ್ನ ಬಳಿಗೆ, ನಾನು ಮಾತು ಕೊಟ್ಟಿದ್ದೇನೆ ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ಬೇರೆ ಜೊತೆಗೆ, ಮಾತು ಹೇಗೆ ಬಿಡಲಿ ಅಂತ ಕೇಳಿದರೆ ಕೇಳ್ತೀಯೋ ಇಲ್ವೋ? ಇಲ್ಲಿ ಅನೇಕರಿಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಇಷ್ಟೆಲ್ಲ ಪ್ರಸಂಗ ಬಂದರೆ ಇನ್ನೂ ಜೋರು ಮಾಡಿ ಬೇಲೆಗೆ ಬರ್ತಿದ್ದಲ್ಲಿ ಮಹಾರಾಣಿ ಅಂತ ಪದವಿ ಇದೆಯಲ್ಲ, ಅವಳ ತಂಗಿನೋ ಅಕ್ಕನೋ ಇರಲಿ ಮಹಾರಾಣಿ ಅಂತ ಆಗಿದ್ದಾಳಲ್ಲ ಅಂತ ಕೇಳಿದರೆ, ಇಲ್ಲ ಅದು ವಿಚಾರಣೆ ಬೇರೆ. ಹೆಸರಿಗೆ ಅವನು ಮಹಾರಾಜ ವಿರಾಟ ಹೌದು, ಇವಳು ಮಹಾರಾಣಿ ಹೌದು, ಅವನು ಸಹೋದರ ಹೌದು, ಆದರೆ ಭಾರಿ ಬಲಿಷ್ಠ ಅವನು, ಶಿವನ ವರದಿಂದ ತುಂಬ ಬಲಿಷ್ಠ. ಆದ್ದರಿಂದ ಇವನ್ನೆಲ್ಲ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಂತೋ, ಅಂಕಿಯೊಳಗೆ ಇಟ್ಕೊಂಡಿದ್ದ. ಆದ್ದರಿಂದ ಇವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದರೆ ರಾಜನ ಕೊಂದಾಕೋಬೇಕು, ದುಷ್ಟ ಇವನು. ಎಷ್ಟೋ ಜನ ರಾಜ ಮಹಾರಾಜರ ಕಥೆಯಲ್ಲಿ ಯಾರನ್ನು ಕೇರ್ ಮಾಡಿದವರಿಲ್ಲ ಅವರು. ಇವಳಿಗೆ ಆ ಭಯ ಇದೆ, ತನ್ನ ಗಂಡನ ಪ್ರಾಣಕ್ಕೆ ಆಪತ್ತು ಬರುತ್ತೆ ಅಂತಕ್ಕಂಥ ಭಯ. ಆದ್ದರಿಂದ ಕೊನೆಯ ನಿರ್ವಾಹ ಇಲ್ಲದೆ ಒಪ್ತಾಳೆ. ಆ ವಿಷಯ ಇನ್ನು ಮುಂದೆ ಸ್ಪಷ್ಟವಾಗಿ ಬರುತ್ತೆ. ಕೊನೆಗೆ ಆಯಿತು ಕಳಿಸಿಕೊಡ್ತೀನಿ. ಏನಂತ ಕಳಿಸಿಕೊಡಬೇಕು ಅಂದರೆ, ನನ್ನ ಮನೆ ಯಾವುದೋ ಒಂದು ಹಬ್ಬ, ಅವನ ಮನೆಯಲ್ಲಿ ಸುರ ಇದೆ ಹೆಂಡ, ಅದನ್ನು ತಗೊಂಡು ಬಾ ಅಂತ ಹೇಳಿ ಕಳಿಸು ಅಂತ ಹೇಳಿದ್ದಂತೆ. ಅವನ ರೀತಿನೇ ಅಂತದ್ದು. ಅವ್ ವಿರಾಟ ವೀಚಕ ಕುಡಿತಿದ್ದ ಅಂತ ಕೇಳಿದರೆ, ಅವನು ದುಷ್ಟರು ಕುಡಿದ್ರೆ ಬಿಟ್ಟರೆ ಸ್ವರೂಪನೇ ಕೆಟ್ಟದಾಗಿರಬೇಕಾದ್ರೆ ಇನ್ನೇನು ಹೇಳೋ ಕಾರಣನೇ ಇಲ್ಲ. ಅವನು ಹೇಳಿದ ತಕ್ಷಣ ಆಯಿತು ಅಂತ ಒಪ್ತಾಳೆ. ಅವನು ಅಲ್ಲಿ ಎಲ್ಲ ಏರ್ಪಾಟು ಮಾಡ್ಕೊಂಡು ಕಾಯ್ತಾ ಇದ್ದಾನಂತೆ. ಸುದೇಶ್ನೇ ಕರೀತಾಳೆ ದ್ರೌಪದಿ ದೇವಿಯನ್ನು ಕರೆದು, ಅಮ್ಮ ನೀನು ಹೋಗಬೇಕೀಗ. ಅವನ ಮನೆಗೆ ಹೋಗಿ ಚಿನ್ನದ ಬಟ್ಲು ಕೊಟ್ಲಂತೆ, ಕೊಟ್ಟು ಇದರಲ್ಲಿ ಸುರೇಸ್ಕೊಂಡು ಬಾ ಅವನ ಮನೆಯಿಂದ ಅಂತ ಹೇಳ್ದಾಗ ಹೇಳ್ತಾಳೆ. ಹಾಗೆಲ್ಲ ಹೋಗೋದಿಲ್ಲ ನಾನು ಅಂತ ಹೇಳಿದರೆ ಕೇಳೋದಿಲ್ಲ, ಒತ್ತಾಯ ಮಾಡ್ತಾಳೆ. ನೋಡು, ನಿನ್ನ ಕಳಿಸೋದಕ್ಕೆ ಕಾರಣ ಇದೆ, ಬೇರೆ ಯಾರನ್ನಾದ್ರೂ ಕಳಿಸ್ಬೋದು, ನಾನು ಕಳಿಸಿದರೆ ಅವನು ಭಾರಿ ದುಷ್ಟ ಅಂತ ಹೇಳ್ತಾಳೆ. ಭಾರಿ ದುಷ್ಟ, ಅವ್ರು ಯಾರು ಸುರಕ್ಷಿತ ವಾಪಸ್ ಬರೋದಿಲ್ಲ. ನಿನ್ನ ಯಾತಕ್ಕೆ ಕಳಿಸ್ತೇನೆ ಅಂದರೆ, ನಿನ್ನ ಗಂಡನ ರಕ್ಷಣೆ ಇದೆ ಅಂತ ಹೇಳಿದ್ದೀಯಲ್ಲ, ಗಂಧರ್ವರು ನಿನ್ನನ್ನು ಕಾಪಾಡ್ತಾರೆ, ಅದಕ್ಕೆ ನೀನೇ ಹೋಗಿ ಬರಬೇಕು ಅಂತ ಹೇಳಿದಾಗ, ದ್ರೌಪದಿ ನೋಡು ನಾನು ಹೋಗ್ತೇನೆ, ಆದರೆ ಅವನ ಗತಿ ಏನಾಗತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಆಯಿತು ಅಂತ ಕಳಿಸಿಕೊಟ್ಲಂತೆ. ಆಗ ದ್ರೌಪದಿ ಒಂದು ಅಪೂರ್ವ ಕೆಲಸವನ್ನು ಮಾಡ್ತಾರೆ. ಮನೆಯಿಂದ ಹೊರಗೆ ಕಾಲಿಡೋದಕ್ಕಿಂತ ಮುಂಚೆ ಸೂರ್ಯನ ಕಡೆಗೆ ನೋಡಿಬಿಟ್ಟು ಸೂರ್ಯಾಂತರ್ಯಾಮಿಯಾದ ಪರಮಾತ್ಮನನ್ನ ನಾರಾಯಣನ ಚಿಂತನೆ ಮಾಡಿ ಮನೆಯಿಂದ ಹೊರಗೆ ಕಾಲಿಟ್ರಂತೆ. ಇದೊಂದು ಧರ್ಮ ಸೂಕ್ಷ್ಮ ಇದೆ. ಮನೆಯಿಂದ ಸುರಕ್ಷಿತವಾಗಿ ಹೊರಟವರು ವಾಪಸ್ ಬರಬೇಕು ಅಂತಿದ್ರೆ, ವಿಶೇಷತಃ ಸ್ತ್ರೀಯರು ಅತ್ಯಾಚಾರಾದಿಗಳು ಒಳಗಾಗದೆ ಬರಬೇಕು ಅಂತಿದ್ರೆ ದ್ರೌಪದಿ ಹಾಕಿಕೊಟ್ಟ ಮಾರ್ಗ ಇದು. ಒಂದು ದ್ರೌಪದಿಗೆ ಭಾರಿ ಸಾಮರ್ಥ್ಯ ಉಂಟು, ಜಗತ್ತಿಗೆಲ್ಲ ಒಂದು ಧರ್ಮ ರಹಸ್ಯವನ್ನು ತೋರಿಸಿಕೊಡ್ತಾರೆ. ಹೇಗೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮಲಕ್ಷ್ಮಣೌ. ಮನೆ ಬಿಟ್ಟು ಹೋಗ್ತಾ ಈ ಶ್ಲೋಕ ಹೇಳಿಕೊಂಡು ದೇವರ ಧ್ಯಾನ ಮಾಡಿ ಹೋದರೆ ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಗಿದೆಯೋ ಅದೇ ರೀತಿಯಲ್ಲಿ ಹೆಂಗಸರಿಗೆ ವಿಶೇಷವಾಗಿ ಸೂರ್ಯಾಂತರ್ಗತ ಪರಮಾತ್ಮನ ಆರಾಧನೆಯಿಂದ ಅವರಿಗೆ ಒಳ್ಳೆಯ ರಕ್ಷಣೆ ಸಿಗುತ್ತೆ ಅಂತ ಅರ್ಥ. ದ್ರೌಪದಿ ತೇವರಿಸಿಕೊ ತೋರಿಸಿಕೊಟ್ಟ ದೊಡ್ಡ ಧರ್ಮ ಸೂಕ್ಷ್ಮ ಅದು. ಹಾಗೆ ಸ್ಮರಣೆ ಮಾಡಿ ಹೊರಗೆ ಹೊರಟ್ರಂತೆ. ಕೀಚಕನ ಮನೆಗೆ ಹೋಗಿ ಆಯಿತು. ಕೀಚಕ ಕಾಯ್ಕೊಂಡು ಕೂತಿದ್ದಾನೆ. ಅವನಿಗೇನು ತನ್ನ ಯಾರು ಕೇಳ್ತಾರೆ ಅಂತಕ್ಕಂಥ ಉನ್ಮತ್ತ. ಒಂದು ಕಡೆಗೆ ತಾನು ಮಹಾರಾಜನ ಹೆಂಡತಿಯ ಸಹೋದರ ಅಂತ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮಹಾರಿ ದುಷ್ಟ ಶಿವನ ವರ ಇದೆ ಅಂತ ಮತ್ತೊಂದು ಕಡೆಗೆ, ನನ್ನಂಥ ಬಲಿಷ್ಠ ಯಾರಿದ್ದಾರೆ? ಈ ಮಾತನ್ನು ಹೇಳಿಕೊಂಡು ಕೇಳ್ತಾನೆ. ಹೇಳ್ತಾಳೆ ದ್ರೌಪದಿ ದೇವಿ ಹೇಳಿದರಂತೆ, ನೋಡು ಕೀಚಕ ಬೇಗ ಕೊಡು, ಹೊರಟೋಗ್ತೇನೆ ಅಂತ ಕೇಳಿದರೆ, ನಾನು ಅದಕ್ಕೆ ಕರೆಸಿಲ್ಲ ನಿನ್ನ ಅಂತ ಹೇಳಿದೆ, ಅದು ಕರೆಸಿಲ್ಲ ಅಂತ ಕೈ ಹಿಡಿಲಕ್ಕೆ ಬಂದೇ ಬಿಟ್ಟಂತೆ. ಹಾಗೊಂದು ಮಾತು ಹೇಳ್ತಾನೆ, ನನ್ನ ಸಮಾನ ಏನು ಗೊತ್ತೇನು, ಮತ್ಸಮ ಪುರುಷೋ ನಾಸ್ತಿ ಅಂತ ಹೇಳಿದ್ದಾರೆ. ಇದೇ ದುರ್ದೈತ್ಯರ ಲಕ್ಷಣ ಅಂದ್ರೆ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನನಗೆ ಸಮಾನ ಇಲ್ಲ ಅಂತ ಹೇಳ್ಕೊಳ್ಳೋ ಹಕ್ಕು ಪರಮಾತ್ಮನದು ಮಾತ್ರ. ಭಗವಂತಗೀತೆಯಲ್ಲಿ ಹೇಳ್ತಾನೆ ಅರ್ಜುನ, ಮತ್ತ ಪರತರಬ್ನಾನ್ಯ ಕಿಂಚಿದಸ್ತಿ ಧನಂಜಯ, ನನಗಿಂತ ಮೇಲೆ ಯಾವುದೂ ಇಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ, ಅಥೋಸ್ಮಿ ಲೋಕೇ ವೇದೇ ಚ ಪ್ರಸಿತಃ ಪುರುಷೋತ್ತಮ. ಇವೆಲ್ಲ ಮಾತು ಹೇಳೋ ಹಕ್ಕು ದೇವರಿಗೆ ಮಾತ್ರ, ಬೇರೆಯವ್ರು ಹೇಳ್ಕೊಂಡ್ರು ಅಂತ ಕೇಳಿದರೆ ಮಹಾಪಾಪಿಗಳು ಅಂತ ಅರ್ಥ. ನಾನು ನನ್ನ ಸಮಾನ ಯಾರಿದ್ದಾರೆ? ಆದ್ದರಿಂದ ನೀನು ನನ್ನ ವಶಳ ಆಗಬೇಕು ಅಂತ ಕೈ ಹಿಡಿಯಲಿಕ್ಕೆ ಬಂದ ತಕ್ಷಣ ದ್ರೌಪದಿ ಕೈಲಿ ಜಾರಾಗಿ ಜಾಡಿಸಿದ್ರಂತೆ, ದಪ್ಪಂತ ಬಿದ್ದಂತೆ. ಎಚ್ಚರ ತಪ್ಪಿ ಬಿಡುತ್ತಾರೆ ಎಂದು ಗಮನಿಸಬೇಕು ನಾವು. ಬಹಳ ಸೂಕ್ಷ್ಮ ವಿಚಾರ ಇದೆ. ಅವನಿಗೆ ಶಿವನ ವರ ಇದೆ. ಶಿವನ ವರ ಇದ್ದವನು ದ್ರೌಪದಿ ಜೋರಾಗಿ ದಪ್ಪಂತ ಕೆಳಗೆ ಬಿದ್ದ ಅಂತ ಕೇಳಿದರೆ, ಶಿವನಿಗಿಂತ ಉತ್ತಮ ದ್ರೌಪದಿ ಅಂತಾಗಲಿಲ್ಲ ಆಗ. ಆದ್ದರಿಂದನೇ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಗರುಡಶೇಷ ಶಿವ ಮತ್ತು ಇಂದ್ರದೇವರಿಗೆ ಜನಕರು ಅಂತ ಪ್ರಸಿದ್ಧ. ಅಸಾಧಾರಣವಾದ ಸಾಮರ್ಥ್ಯ ಇದೆ. ತಪ್ಪಂತೆ ಕೆಳಗೆ ಬಿದ್ದಂತೆ ದ್ರೌಪದಿ ಅಲ್ಲಿಂದ ಓಡ್ತಾ ಇದ್ದಾಳೆ. ಎಲ್ಲಿಗೆ? ವಿರಾಟರಾಜನ ಸಭೆಯ ಕಡೆಗೆ. ದೂರು ಕೊಡಬೇಕು ರಾಜರ ತಾನೇ, ರಾಜರ ಹತ್ರ ತಾನೇ ಹೋಗಬೇಕು. ಆದ್ದರಿಂದ ಈ ರಾಣಿ ಹತ್ರ ದೂರು ಕೊಟ್ಟು ಪ್ರಯೋಜನ ಇಲ್ಲ, ಕಳಿಸ್ತೇವಳೆ ಅವಳಾದ್ದರಿಂದ ಅವಳಿಂದ ಏನು ಪ್ರಯೋಜನ ಇಲ್ಲ. ಇದು ನಮ್ಮ ನ್ಯಾಯವನ್ನು ತೋರಿಸ್ತಾ ಇದ್ದಾರೆ. ಅನ್ಯಾಯವಾದಾಗ ಸಂಬಂಧಪಟ್ಟವರು ಮುಂದೆ ಹೇಳ್ಕೋಬೇಕು ಅನ್ನೋದು ವಿಶೇಷ. ಅದು ಅನ್ಯಾಯವಾದಾಗ ಸಂಬಂಧಪಟ್ಟವರು ಮುಂದೆ ಹೇಳಿ ಸೊಲ್ಯೂಷನ್ ಸಿಗದೆ ಹೋದರೆ ಅದು ಬೇರೆ ಪ್ರಶ್ನೆ. ಎಲ್ಲೆಲ್ಲ ಹೇಳಿಬಿಟ್ರೆ ಅದು ಪಕ್ಕ ಬೇರೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಕಂಪ್ಲೇಂಟ್ ಕೊಡು, ಪಕ್ಕ ಬೇರೆ ಅವಳೇನು ಮಾಡ್ತಾರೆ ಈ ಮಧ್ಯೆ? ಆದ್ದರಿಂದ ಯಾರು ನಮಗೆ ಸಂಬಂಧಪಟ್ಟವರು ಅವ್ರು ಹೇಳಬೇಕು. ಇಲ್ಲಿ ರಾಜ ಅಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿ, ಹೇ ಧೃತರಾಷ್ಟ್ರ, ಗಾಂಧಾರಿ ಅಂತ ಪ್ರಶ್ನೆ ಮಾಡಿದ್ದಲ್ಲಿ ಭೀಷ್ಮ, ದ್ರೋಣ, ವಿದುರ ಸಂಬಂಧಪಟ್ಟ ಹಿರಿಯರವರು ಅವ್ರನ್ನ ಕೇಳಿದ್ರಲ್ಲಿ. ಇಲ್ಲಿ ಈಗ ಹಿರಿಯ ಅಂದ್ರೆ ವಿರಾಟ್ ರಾಜನೇ ಆ ಸ್ಥಾನ ಕೋಡ್ತಾ ಇದ್ದಾರಂತೆ. ಅಷ್ಟೊತ್ತು ಎದ್ದ ಕೀಚಕ ಕಟ್ಸ್ಕೊಂಡು ಬರ್ತಾ ಇದ್ದಾನೆ. ಆ ಸಮಯಕ್ಕೆ ಅವನು ಬಂದವನೇ ಅಡ್ಸ್ಕೊಂಡು ಬಂದವನೇ ದ್ರೌಪದಿನ ಕಾಲಿಂದ ಬದ್ದುಬಿಟ್ಟಂತೆ ಜೋರಾಗಿ, ಮುಂದೆ ಓಡಬಾರದು ಅಂತೇಳಿ. ತಪ್ಪಂತೆ ಕೆಳಗೆ ಬಿದ್ದರೆ ದ್ರೌಪದಿ ದೇವಿ. ಇದಕ್ಕೆ ಕಾರಣ ಒಳಗೆ ಬೇರೆ ಸ್ತ್ರೀಯರಿದ್ದಾರೆ, ಮರಿಬಾರದು, ಶಾಪ ಇದೆ ಅವರಿಗೆಲ್ಲ ಕೊಂಡು ಶಚಿ ಶ್ಯಾಮಲಾದಿಗಳೆಲ್ಲ. ಅವ್ರು ಬಿಡ್ತಾ ಇರೋ, ದ್ರೌಪದಿಗೆ ಭಯ ಇಲ್ಲ, ಭಾರತಿಗೆ ಭಯ ಇಲ್ಲ, ಆದರೆ ಅವರಿಗೆ ಭಯ ಇದೆ. ಅದು ಶಿವನ ವರ ಬೇರೆ ಇದೆ ಅವನಿಗೆ. ತಪ್ಪಂತ ಬಿದ್ದರಂತೆ. ಆ ಕ್ಷಣಕ್ಕೆ ಒಂದು ಪ್ರಸಂಗ ನಡೆದಿತ್ತು. ಯಾವಾಗ ಸೂರ್ಯನನ್ನ ಧ್ಯಾನ ಮಾಡಿ ಮನೆಯಿಂದ ಹೊರಗೆ ಕಾಲಿಟ್ಟರೋ ಆಗ ಸೂರ್ಯಾಂತರ್ಗತ ಪರಮಾತ್ಮ ಏನ್ ಮಾಡಿದನಂತೆ, ಒಬ್ಬ ರಾಕ್ಷಸ ಹೇತಿ ಅಂತವನ ಹೆಸರು. ರಾಕ್ಷಸ ಒಳ್ಳೆಯವನು, ಪ್ರಹ್ಲಾದ ದೈತ್ಯ ಇದ್ದರೆ ಒಳ್ಳೆಯವನೇ ಆಗೋ ಹಾಗೆ ಅವನೊಬ್ಬ ರಾಕ್ಷಸ ತುಂಬ ಒಳ್ಳೆಯವನು. ಅವನ್ನ ಕಳಿಸಿಕೊಟ್ಟನಂತೆ. ಈ ದ್ರೌಪದಿ ಹಿಂದೇನೆ ಹೋಗಬೇಕು, ನೀನು ರಕ್ಷಣೆ ಕೊಡಬೇಕು ಅಂತ ಕಳಿಸಿಕೊಟ್ಟಾಗ ಅವನು ಹಿಂದೆ ಬರ್ತಾ ಇದ್ದ. ಕಣ್ಣಿಗೆ ಅದೃಶ್ಯ, ಅವನು ಕಣ್ಣಿಗೆ ಕಾಣ್ತಾ ಇಲ್ಲ. ದ್ರೌಪದಿ ಹಿಂದೇನೆ ಬರ್ತಾ ಇದ್ದ. ಹಿಂದೆ ಇದ್ದು ಈವರೆಗೂ ಶಕ್ತಿ ತೋರಿಸಿಲ್ಲ. ಪ್ರಸಂಗ ಬಂತೀಗ. ಯಾವಾಗ ಕಾಲಿಲ ಪದಾವಧೀತ್ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ, ಕಾಲಿಂದ ಒದಿಬೇಕಾದ್ರೆ ಎಂಥ ನೀಚ ಅವನು. ದ್ರೌಪದಿಯಿಂದ ಕಾಲಿಂದ ಒದಲಿಕ್ಕೆ ಸಾಧ್ಯವೇ ಅಂತ ಯಾರಾದ್ರೂ ಕೇಳಿದರೆ, ದ್ರೌಪದಿ ಅಂದರೆ ಯಾರು? ಭಾರತಿ. ಭಾರತಿ ಅಂದ್ರೇನು? ವಿದ್ಯಾಭಿಮಾನಿನಿ, ಶಾಸ್ತ್ರ ಗ್ರಂಥಗಳು. ಕಾಲಿ ಒದೆ ಇರಲಿಲ್ಲೇನು ಮನೆಯಲ್ಲಿ? ಬೇಕಾಷ್ಟು ಜನ ಬದುಕೊಂಡು ಓಡಾಡೋದಿಲ್ಲ, ತುಳ್ಕೊಂಡು ಓಡಾಡೋದಿಲ್ಲ. ಎಷ್ಟೋ ಜನದ ಮನೆಯಲ್ಲಿ ತವಾತ ನಡೆಯುತ್ತೆ, ಬೇರೆಯವ್ರ ಮನೆ ಪುರಾಣ ಹೇಳೋರ ಮನೆ ನಡೆಯುತ್ತೆ, ಇದು ಆಶ್ಚರ್ಯ. ಬೇರೆ ಬೇರೆ ಪುಸ್ತಕನೇ ಇರೋದಿಲ್ಲ, ಯೋಚನೆ ಇಲ್ಲ. ಭಾಗವತ ಪುಸ್ತಕನೇ ಅವ್ರ ಮನೇಲಿ ಇರೋದ್ರೆ ಯೋಚನೆ, ಇವ್ರಲ್ಲಿ ಇರುತ್ತೆ ಏನೋ, ಅರ್ಜೆಂಟ್ ಬಂದು ಜಂಪ್ ಮಾಡಿ ಹೋಗ್ಬಿಡ್ತಾರೆ, ಕಾಫಿಗೆ ಅರ್ಜೆಂಟ್ ಕರೆದ್ರೆ ಹಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ಎಷ್ಟು ಅಪಾಯ ಆಗುತ್ತೆ ಅದು. ಒಂದು ಪುಸ್ತಕ ತುಳಿಯುತ್ತೆ, ಕೆಲವರಂತೂ ಭಾಗವತ ಪುರಾಣ ಎಲ್ಲ ಇಟ್ಕೊಳ್ಳದೆ ಇರಬಹುದು ಮನೆಯೊಳಗೆ. ಈ ಮಂತ್ಲಿ ವೀಕ್ಲಿ ತರಿಸ್ತಾರಲ್ಲ, ಒಳ್ಳೆ ಧಾರ್ಮಿಕ ಜರ್ನಲ್ಸ್ ತರಿಸ್ತಾರಲ್ಲ, ಅದು ಬಿದ್ದಿರುತ್ತಲ್ಲ, ಎಲ್ಲೆಲ್ಲೋ ಬಿದ್ದಿರುತ್ತೆ. ಕೆಲವರಂತೂ ಫೋಟೋಗಳೆಲ್ಲ ಗಲೀಜ್ ಜಾಗದಲ್ಲಿ ಬಿದ್ದಿರುತ್ತೆ, ಡಸ್ಟ್ಬಿನ್ ಹತ್ರ ಎಸ್ತಿರ್ತಾರೆ. ಇದೆಲ್ಲ ಎಷ್ಟು ಪಾಪ ಯೋಚನೆ ಮಾಡಬೇಕು. ಗ್ರಂಥಗಳನ್ನ ಇಟ್ಕೊಳ್ಳೋದು ದೊಡ್ಡದಲ್ಲ, ಅದು ಸಂರಕ್ಷಣೆ ಮಾಡಬೇಕು. ಅದನ್ನು ಸಂರಕ್ಷಣೆ ಮಾಡದೆ ಹೋದರೆ ಮೇಂಟೆನೆನ್ಸ್ ಅಂತ ಏನು ಕರೀತಾರೆ, ಅಲ್ಲಿಂದ ಹೋದರೆ ಮಹಾಪಾಪ ಉಂಟು. ಅದು ಉಳಿದ್ರೆ ಯಂತ್ರದ ಭಾಗ ಆದರೆ ವೇಸ್ಟ್ ಆಗುತ್ತೆ, ಇವಾದರೆ ವೇಸ್ಟ್ ಅಲ್ಲ. ಅದರಿಂದ ನಮ್ಮ ಜೀವನಕ್ಕೆ ಮಹಾ ಅಪಾಯ ಉಂಟು. ಈ ಕಾಲಿಲಿ ಒದೆಯೋದು ಬಹಳ ಕೆಟ್ಟ ಸಂಕೇತ. ಕೆಲವರಿಗೆ ಭಾರಿ ಖುಷಿ, ಅಂತೂ ನಮ್ಮನೆ ಪುಸ್ತಕನೇ ಇಲ್ಲ ಅದರಿಂದ ಕಾಲಿ ಒದೆಯೋದೆಲ್ಲ ಬಿಡಿ ಅಂತ ಯಾರು ಕೇಳಿದರೆ, ಅದನ್ನು ಓದದೆ ಇರೋದು ಅವಮಾನ ಮಾಡಿದ ಲೆಕ್ಕ. ಯಾರೋ ಹೇಳ್ತಾರೆ, ಮಾತು ಕೇಳೋದಿಲ್ಲ. ಅವ್ರಿಗೆ ಯಾಕೆ ಹೇಳ್ತೀವಿ? ನನ್ನ ಮಾತು ಅಂದರೆ ಅವ್ರಿಗೆ ಕಾಲ ಕಸ ಅಂತ ಕರೀತಾರೆ, ಅಂದರೆ ಕೇರ್ಲೆಸ್ನೆಸ್ ಅಂತ ಅರ್ಥ. ಕಾಲ ಕಸ ಅಂದಮೇಲೆ ಶಾಸ್ತ್ರಗ್ರಂಥ ಇಟ್ಕೊಳ್ಳದೇ ಒಂದು ದೋಷ, ಓದದೇ ಇರೋದು ಇನ್ನೊಂದು ದೋಷ. ಅವೆಲ್ಲ ಕರ್ತಾಯ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ಗೆಟ್ಔಟ್ ಅಂತ ಕರೀತಾರೆ. ಕ್ಲಾಸ್ ಟೆಕ್ಸ್ಟ್ ಬುಕ್ ಬರೀ ಕೈಲಿ ಹೋಗ್ತಾನೆ ಒಳ್ಳೆ ಓದ್ಬಿಟ್ರೆ, ಏನಂತ ತಿಳ್ಕೊಂಡಿದ್ದೆ? ಕ್ಲಾಸ್ ಅಂತ ತಿಳ್ಕೊಂಡು ಏನು ತಿಳ್ಕೊಂಡಿದ್ದೆ? ಗೆಟ್ಔಟ್ ಅಂತ ಕರೀತಾರಲ್ಲ ಹಾಗೆ. ಪುಸ್ತಕ ಇಟ್ಕೊಳ್ಳೋದೊಂದು ಕರ್ತವ್ಯ, ಪಾಠ ತೆಗೆದು ನೋಡೋದೊಂದು ಕರ್ತವ್ಯ, ಕೇಳಿದಾಗ ಒಪ್ಸೋದೊಂದು ಕರ್ತವ್ಯ. ದ್ರೌಪದಿಯನ್ನು ಕಾದಿಲ್ಲ ಒದ್ದಿದ್ದು ಕೀಚಕ ಹೆಚ್ಚು ಬದುಕೋದಿಲ್ಲ, ಮರುದಿವಸ ರಾತ್ರಿ ಸತ್ತು ಹೋಗ್ತಾನ ಅವನು, ಅದೇ ನೆಕ್ಸ್ಟ್ ಡೇ ಸಾಯ್ತಾನೆ. ಅಂದರೆ ಯಾರು ಸರಸ್ವತಿಗೆ ಅವಮಾನವನ್ನು ಮಾಡ್ತಾರೆ, ವಿದ್ಯೆಗೆ ಅವಮಾನವನ್ನು ಮಾಡ್ತಾರೆ, ಅವರ ಅಂತ್ಯಕಾಲ ಸನ್ನಿಹಿತ ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ಇದು. ಆದ್ದರಿಂದ ನಾವು ಮನೆಯಲ್ಲಿರ್ತಕ್ಕಂಥ ದೇವತೆಗಳನ್ನು, ಗುರುಗಳನ್ನು, ಹಿರಿಯರನ್ನು ಬಹಳ ಗೌರವದಿಂದ ಕಾಣಬೇಕಾದ ಕರ್ತವ್ಯ. ಅದನ್ನು ತಪ್ಪಿದ. ಅಷ್ಟೊತ್ತಿಗೆ ರಾಕ್ಷಸ ಹಿಂದಿದ್ನಲ್ಲ, ಅವನು ಜೋರಾಗಿ ಅಪ್ಪಳು ಹೊಡಿತಿದ್ದಾನೆ ಅವನನ್ನೀಗ. ಅವನು ಮುಷ್ಟಿ ಎತ್ತಿ ಹೊಲ್ಲಕ್ಕೆ ಹೋದನಂತೆ. ವಾಯುದೇವರು ನೋಡಿದ್ರಂತೆ, ಇವನು ಶಿವನ ವರ ಇದೆ ಕೀಚಕನಿಗೆ, ಇವನು ಹೊಡೆದ್ರೆ ಬಂಡೆ ಮೇಲೆ ಕೈ ಗುದ್ದೆಗಾಗುತ್ತೆ, ಏನಾಗೋದಿಲ್ಲ ಅವನಿಗೆ ಅಂತೇಳಿ ತಾವು ಎಂಟರ್ ಆದ್ರಂತೆ ಒಳಗಡೆ. ಅವನೊಡೆ ತಾವು ಪ್ರವೇಶ ಮಾಡಿದರಂತೆ. ಬರೀ ವೈರ್ಗೂ ಕರೆಂಟ್ ಇದ್ರೆ ವೈರ್ಗೆ ಎಷ್ಟು ಡಿಫೆನ್ಸ್ ಆಗುತ್ತೆ ಲೆಕ್ಕ ಹಾಕಿಯಾಗ? ಬರೀ ವೈರ್ನ ಹಿಡ್ಕೊಂಡು ಎಳೆದಾಡಬಹುದು, ಕರೆ ಮುಟ್ಟಿದ್ರೆ ಸಾಕು, ಕತೆ ಮುಗಿಯಿತು. ವಾಯುದೇವರೊಳಗೆ ಪ್ರವೇಶ ಮಾಡಿದರಂತೆ. ಈಗ ಅವನು ಹೊಡಿಲ ಕೊಟ್ಟು ಹೇಗೆ ಸಿಂಕ್ರನೈಸ್ ಆಗುತ್ತೆ ಅದನ್ನು ಯೋಚನೆ ಮಾಡಬೇಕು. ಇದು ನಾವು ಕಣ್ಣಿಗೆ ಕಾಣೋದಿಲ್ಲ, ಅವೆಲ್ಲ ಕೂಡ ನಾವು ಏನೋ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಎಷ್ಟೋ ಸರ್ತೇನೆ ಅಂದ್ಕೊಂಡೇ ಇದ್ದೆಲ್ಲ ಆಗುತ್ತೆ ಅಂತೇಳಿ ಹೇಗಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ದೇವತೆಗಳು ಅನುಗ್ರಹ ಮಾಡಿದರೆ ಹೂವೆತ್ತಿದೆ ಕೆಲಸ ಆಗುತ್ತೆ, ಇಲ್ಲದವರು ವಿಶ್ವ ಪ್ರಯತ್ನ ಮಾಡಿದರೂ ಕೂಡ ಏನೇನೋ ಮಾಡಿದೆ ಏನೂ ಆಗೋದಿಲ್ಲ. ಅದು ಕೈ ಹಿಡಿದು ಹೊಡೆದ್ರೆ ದಪ್ಪಂತೆ ಬಿಡುತ್ತೆ, ಎಚ್ಚರೇ ಇಲ್ಲವನೇ ದಪ್ಪಂತೆ ಬಿದ್ದೇ ಬಿಟ್ಟಂತ ಕಡೆ. ವಾಯುದೇವರ ಪೆಟ್ಟು ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಕೀಚಕನ ಅವತ್ತು ಬಿಡಿಸಿದ್ದು ಮರುದಿ ಸ್ಫೂರ್ತಿ ಬಿಡಿಸೋದ್ರ ಸಂಕೇತ ಅದು, ವಾರ್ನಿಂಗ್ ಅಷ್ಟೇನೆ. ಅಡ್ವಾನ್ಸ್ ಕೊಟ್ಟಾಗ ಕೊಟ್ಟು ದಪ್ಪಂತೆ ಬಿಡಿಸಿದ್ರಂತೆ ಬೀಳ್ತಾನೆ. ಅಟ್ಟದಿ ಸಭೆ ನಡೀತಾ ಇದೆ, ಸಭೆ ಬಂದಾಗಿತ್ತಾಗಲೇ ದೂರದ ಸಭೆ ಕಾಣದ ಎಲ್ಲರೂ ನೋಡ್ತಾ ಇದ್ದಾರೆ. ಕೀಚಕ ಒದ್ದಿದ್ದನ್ನು ನೋಡಿದ್ದಾರೆ, ದ್ರೌಪದಿ ಬಿದ್ದಿದ್ದನ್ನು ನೋಡಿದ್ದಾರೆ. ಯಾರ ಮಾತೇ ಇಲ್ಲ, ವಿರಾಟ್ ರಾಜ ನೋಡ್ತಾನೆ, ಮಾತೇ ಇಲ್ಲ ಕಡೆಗೆ. ಆಗ ದ್ರೌಪದಿ ಕೇಳುತ್ತಾರೆ, ಏನು ರಾಜ ನಾನೇನು, ಎಂಥ ವಿರಾಟ ರಾಜ, ಎಷ್ಟು ಅನ್ಯಾಯವಾಗ್ತಾ ಇದೆ ನೋಡು ಅಂತ ಕೇಳಿದರೆ ಕಣ್ಣೆತ್ತಿ ನೋಡ್ಲಿಕ್ಕೆ ತಯಾರಿಲ್ಲ. ಈ ನಮಗೆ ಗೊತ್ತಾಯ್ತು, ಧೃತರಾಷ್ಟ್ರನ ಸಭೆಯೊಳಗೆ ಧೃತರಾಷ್ಟ್ರ ರಾಜ ಕಣ್ಣಿಲ್ಲದೆ ಸುಮ್ಮನೆ ಕೂತಿದ್ದ, ವಿರಾಟ್ ರಾಜ ಕಣ್ಣಿದ್ದು ಸುಮ್ಮನೆ ಕೂತಿದ್ದಾನೆ, ಇಷ್ಟೇ ವ್ಯತ್ಯಾಸ. ಅವನು ಮಕ್ಕಳಿಗೆ ಹೆದರ್ಕೊಂಡು ಕೂತಿದ್ದ, ದುರ್ಯೋಧನಾದಿಗಳು ಏನ್ ಮಾಡ್ತಾರೋ ಅಂತ ಭಯ. ಇವನಿಗೆ ಈ ರಾಜಶಾಲಕ ಅಂತ ಕರೀತಾರೆ, ಈ ಬ್ರದರ್ ಇನ್ ಲಾಗಳನ್ನ ಸಂಸ್ಕೃತದಲ್ಲಿ ರಾಜಶಾಲಕರು ಅಂತ ಹೆಸರು ಅವರಿಗೆ. ಸಾಮಾನ್ಯ ರಾಜಶಾಲಕರು ವಿಲನ್ಗಳಿದ್ದಾಗ, ಮೃಚ್ಛಕಟಿಕ ಸಂಸ್ಕೃತ ನಾಟಕ ಇದೆ, ಅದರಲ್ಲಿ ಶಕಾರ ಇದ್ದಾನೆ. ಶಕಾರ ಅಂದ್ರೆ ಎ ಕ್ಲಾಸ್ ವಿಲನ್ನು, ಐ ಕ್ಲಾಸ್ ಉಚ್ಚ, ಅವನಿಗೆ ಏನೇನು ಬರ್ತಿರೋದಿಲ್ಲ, ದುಷ್ಟತನ ಮಾತ್ರ ಭಾರಿ ಜಾಸ್ತಿ. ಅವನು ಎಷ್ಟು ಮೈ ಅಂತ ಹೇಳಿದ್ರೆ ಕುಂತಿ ಮಗ ರಾವಣ ಮಾಡದೆ ಮಾಡ್ತೀನಿ ಅಂತಿರ್ತಾನೆ. ಕುಂತಿ ಮಗ ರಾವಣ ಗೊತ್ತಲ್ಲ ಅವ್ರು, ಪುರಾಣ ಬೇಕು ಅವನಿಗೆ. ಗೆಂದು ಎಲ್ಲ ತಪ್ಪು ತಪ್ಪು ಕಥೆಗಳು ಯಾರ್ಯಾರಿಗೆ ಉಂಟಾಗ್ತಾ ಇರ್ತಾನೆ. ನಾನು ಭೀಮ ಹೇಳಿದಾಗೆ ಹೇಳದೆ ಬಿಡ್ತೀನಿ ಅಂತ ಯಾವ್ದು ವಿಲನ್ನ ಭೀಮನಿಗೆ ಹೋಲಿಸೋದು, ಇವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಪುರಾಣ ಪಾತ್ರಗಳ ಸಾಂಕರ್ಯ. ಅದು ಒಂದು ತಪ್ಪು ತಪ್ಪು ಪುರಾಣ ಹೇಳಿದ್ರೆ ಹೇಗಿರಬೇಕು, ಶಕಾರ ಆಗಿರ್ತಾನೆ, ಯಾರ್ಯಾರು ಏನೋ ಮಾಡಿ ಹಾಕಿಬಿಡೋದು. ಹೋಗ್ಲಪ್ಪ, ಬರೀ ಮೂರ್ಖ ಅಲ್ಲ, ಭಾರಿ ದುಷ್ಟ ಬೇರೆ, ಜೊತೆಗೆ ಮೂರ್ಖತನ ಬೇರೆ ದುಷ್ಟತನ ಬೇರೆ. ಅವನು ರಾಜಶಾಲಕರು ಅಂದ್ರೆ ಈ ಕೀಚಕನಿಂದ ಶುರುವಾದ ಒಂದು ಕೆಟ್ಟ ಪದ್ಧತಿ. ಅದೇ ರೀತಿ ಶಕುನಿ ಏನಾಗಬೇಕು ಧೃತರಾಷ್ಟ್ರನಿಗೆ, ಅವನು ರಾಜಶಾಲಕನೇ, ಗಾಂಧಾರಿಯ ಸಹೋದರ ತಾನೆ, ಅವನಿಂದ ಅವನ ಮನೆ ಹಾಳಾಯ್ತು, ಇವರಿಂದ ಇವ್ರ ಮನೆ ಹಾಳಾಯ್ತು, ಒಂದು ಮನೆ ಹಾಳರು ಅಂತ ಅರ್ಥ. ಹೆಂಡತಿ ತಮ್ಮ ಮನೆ ಸೇರಿಕೊಂಡಂದ್ರೆ ಕತೆ ಮುಗೀತು ಅಂತ, ತಮ್ಮನ ಅಣ್ಣ ಮನೆ ಸೇರಿಕೊಂಡು ಬಿಟ್ರೆ ಕತೆ ಮುಗಿಸಿಬಿಡ್ತಾರೆ ಸಾಮಾನ್ಯವಾಗಿ ಅಂತ ಅರ್ಥ. ಯಾಕೆ, ಅಭಿಮಾನ ಏನಾದ್ರೂ ಪ್ರೊಟೆಕ್ಟ್ ಮಾಡ್ತಾಳೆ, ಅಕ್ಕನ ತಂಗಿನ ಇರ್ತಾಳಲ್ಲ, ತನ್ನ ಪರ ವಾದಿಸ್ತಾಳೆ ಅಂತ ಹಠ. ಇದು ರಾಜಮಹಾರಾಜರ ಕಟ್ಟು ಬಿದ್ರೆ ಮುಗಿದೋದು. ಇವತ್ತು ಎಷ್ಟೋ ಸತ್ತು ಮಿನಿಸ್ಟರ್ಗಳು ಯಾರೋ ಇರ್ತಾರೆ, ಒಳಗೆ ಯಾರೋ ದರ್ಬಾರ ನಡೀತಾ ಇರುತ್ತೆ, ಅವನು ಕೂತ್ಬಿಟ್ಟಿರ್ತಾನಲ್ಲ, ಅವನ ಹೆಸರು ಕೂಡ ಎಲ್ಲ ಏನ್ ಮಾಡ್ತಾ ಇರ್ತಾರೆ, ಅಣ್ಣ ತಮ್ಮ ಯಾರ್ಯಾರೋ ಎಂಟರು. ಇವನಿಗೆ ಗೊತ್ತು ಕೂಡ ಆಗೋದಿಲ್ಲ, ಕೆಲವು ಸಲ ಕೆಲವು ಗೊತ್ತಿದ್ದೇ ಬಿಟ್ಟಿರ್ತಾರೆ, ಇನ್ನೊಂದ್ಸಲ ಅದು ಬೇರೆ. ಗೊತ್ತಿದ್ದ ಏಜೆನ್ಸಿ ಕೊಟ್ಟಿರೋದು ಕೆಲವರಿಗಾದ್ರೆ ಅವರ ಅಧಿಕಾರ ದುರುಪಯೋಗ ಪಡ್ಕೊತಾ ಇರ್ತಾರೆ. ಕೀಚಕ ಅದಕ್ಕೆ ದೃಷ್ಟಾಂತ. ವಿರಾಟ್ ರಾಜರ ನಿಯಂತ್ರಣ ಮಾಡೋ ಸ್ಥಿತಿಯಲ್ಲಿ ಅವನಿಲ್ಲ, ಅವನು ಏನ್ ಮಾಡಿದನಂತೆ ನೋಡ್ತಾನೆ ಇಲ್ಲ. ಆಗ ದ್ರೌಪದಿ ಹೇಳ್ತಾರೆ, ಏನಿದೆಲ್ಲ ಮಾಡ್ತಿರೋ ನೀವು ಅಂತ ಕೇಳಿದರೆ ಅವನು ಮಾತಾಡ್ತಾನೆ, ನಮಗೆ ತೊಂದರೆ ಆಗತ್ತೆ, ಆಟ ಆಡ್ತಾ ಇದ್ದೇವೆ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾನೆ. ಏನು ಮಹಾ ಆಟ, ವೇದಾಂತ ಪಾಠ ಅಲ್ಲದು, ದ್ಯೂತ ದ್ಯೂತ ಆಡ್ತಾ ಕೂತಿದ್ದಾನೆ. ಧರ್ಮರಾಜ ಸೇರ್ಕೊಂಡಿದ್ದಾರೆ, ಇಬ್ಬರು ದ್ಯೂತ ಆಡ್ತಾ ಕೂತಿದ್ದಾರೆ. ದ್ರೌಪದಿ ಹೇಳ್ತಾರೆ, ಏನಿದು ಅನ್ಯಾಯ, ಸ್ವಲ್ಪ ವಿವೇಕ ಉಂಟ, ಎಂಥ ರಾಜ ನೀನೀಗ, ಇಂಥ ಮಾನಹರಣದ ಪ್ರಯತ್ನ ಮಾಡ್ತಾ ಇದ್ದಾನವನು, ನಿಮ್ ಕಣ್ಣಾರೆ ಕಂಡಿದ್ದೀರಿ ಈ ಮಧ್ಯೆ, ಇನ್ನೋಡಿ ಕೇಸ್ ಏನು ಬರ್ತದೆ, ಎಲ್ಲರೂ ರಿಪೋರ್ಟ್ ಕೊಡೋದ್ರೆ ಕಣ್ಣಾರೆ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ, ಇಷ್ಟು ಜನ ಸಭೆಯಲ್ಲಿ ನೋಡ್ತಾ ಇದ್ದೀರಿ, ನಿಮ್ಗೆ ಸ್ವಲ್ಪ ವಿವೇಕ ಉಂಟ, ಧರ್ಮ ಜ್ಞಾನ ಉಂಟ, ಎಂಥ ರಾಜರು ಅಂತ ಕೇಳಿದರೆ ವಿರಾಟ್ ರಾಜ ಸುಮ್ಮನೆ ಕೂತಾಗಿದೆ. ಆಗ ರೆಸ್ಪಾಂಡ್ ಮಾಡಿದ್ದಾರೆ ಗೊತ್ತು, ಮತ್ತೆ ಯಥಾ ಪ್ರಕಾರ ಭೀಮಸೇನೇ, ಕೆಲವರು ಪ್ರಶ್ನೆ ಮಾಡೇ ಬಿಡ್ತಾರೆ, ಭೀಮಸೇನೆ ಅಲ್ಲಿ ಯಾಕೆ ಬಂದು ಕೂತಿದ್ದೆ ಅಡಿಗೆ ಮನೆ ಬಿಟ್ಟು ಅಂತ ನಮ್ಮ ಪದ್ಧತಿ. ಭೀಮಸೇನೆ ಅಡಿಗೆ ಮನೆ ಬಿಟ್ಟು ಯಾಕೆ ಬಂದಿದ್ದ, ಈ ಟಿವಿ ಭೀಮಸೇನೆ ಅಡಿಗೆ ಮನೆ ಬಿಡೋದಲ್ಲ, ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದಷ್ಟೇ ಅಲ್ಲ, ಟಿವಿ ನೋಡಿರಬೇಕು, ಈರುಳ್ಳಿ ಬೆಳ್ಳುಳ್ಳಿ ಮೂಲಂಗಿ ಅಂತ ಕೂತಿರ್ತಾನೆ. ಈ ಕತೆ ನೋಡಿಬಿಟ್ರೆ ಎಂಥ ಭೀಮಸೇನ, ಭೀಮಸೇನ ಅಡಿಗೆ ವೇಷ ಹಾಕೊಂಡಿದ್ದು ಯಾತಕ್ಕೋಸ್ಕರ, ಧರ್ಮ ಉಳಿಬೇಕು ಅಂತ ಹಾಕೊಂಡಿದ್ದು, ಧರ್ಮ ಸಂರಕ್ಷಣೆಗೆ ಅಂತ ಹಾಕೊಂಡಿದ್ರೆ ಇವ್ರು ನೋಡಿ ಈರುಳ್ಳಿ ಭೀಮ ಮಾಡಿ ಕುಡಿಸಿಬಿಟ್ಟಿದ್ದಾರೆ. ನೋಡಿದ್ರೆ ಅಂತಾರೆ, ಭೀಮನ ಈರುಳ್ಳಿ ನಾವ್ಯಾಕೆ ತಿನ್ನಬಾರದು, ಈ ಮಹಾಭಕ್ತರು ಇವರು, ಇವರು ಟೆಕ್ಸ್ಟ್ ಬುಕ್ ಇವರಿಗೆ, ಭೀಮನೇ ಅಂದ್ರೆ ಮಧ್ವಾಚಾರ ಇರ್ತಾರೆ, ಅವರೇ ತಿಂದ್ರು ಅಂತ ಆಯ್ತಲ್ಲ ಇವ್ರ ಪ್ರಕಾರ, ಎಂಥ ಪಾಪಿಗಳಿದ್ದಾರೆ ಅಂತ ಕತೆ ಗೊತ್ತಿಲ್ಲ ಅವರಿಗೆಲ್ಲ. ಈ ರೀತಿ ತಪ್ಪು ತಪ್ಪು ಕಥೆಗಳನ್ನ ಜನ ತಿಳ್ಕೊಂಡ್ರೆ, ಮಹಾಭಾರತವನ್ನು ನಾವು ಪೂಜ್ಯ ಗ್ರಂಥ ಅಂತ ನೋಡ್ತೇವೆ, ಅತ್ಯುತ್ತ ಜಗತ್ತಿನ ವೇದಗಳಿಗಿಂತ ದೊಡ್ಡ ಗ್ರಂಥ ಅದು ಒಂದು. ಅದರಲ್ಲಿ ಬಂದಿರತಕ್ಕಂಥ ವಿಚಾರಗಳು ಅತ್ಯಂತ ಪರಿಷ್ಕೃತ ವಿಚಾರಗಳು, ಯಾವುದೋ ರಾಜ ಅಣ್ಣ ತಮ್ಮಂದಿರ ಕಥೆ ಅಲ್ಲದು, ಬರೀ ರಾಜಮಹಾರಾಜರ ಕಥೆ ಅಲ್ಲ ಅದು, ದೇವತೆಗಳು ವರ್ಸಸ್ ರಾಕ್ಷಸರ ಕಥೆ ಅದು ಒಂದು. ಅನ್ಯಾಯದ ಹೆಸರು ಕೂಡ ಬರಬಾರದಲ್ಲಿ, ಆದರೆ ನಿಯಂತ್ರಣ ಮಾಡೋರು ಯಾರು ಅದನ್ನ, ನಮ್ಮಲ್ಲಿ ಅದೇ ದೊಡ್ಡ ದೋಷ ಇರೋದು. ಇವತ್ತು ಆ ಪ್ರಸಂಗ ಯಾರು ನಿಯಂತ್ರಣ ಮಾಡಬೇಕಾದ್ರೆ ನಮ್ಮವ್ರ ಕೆಲಸ ಅದಲ್ಲ, ಪ್ರತಿಷ್ಠ ಯಾರಿಗೂ ಗೊತ್ತಿಲ್ಲ, ಮಹಾಭಾರತನೇ ಗೊತ್ತಿಲ್ಲ ಯಾರಿಗೂ ಕೂಡ, ನಮ್ಮವ್ರು ಏನ್ ಮಾಡಬಹುದಾಗಿತ್ತಾಗ, ಭಾರಿ ಅನ್ಯಾಯ ಅಂತ ಹೇಳಿದ್ರೆ ಕೆಲಸ ಆಗ್ತಿತ್ತು, ಪ್ರಶ್ನೆನೇ ಬರೋದಿಲ್ಲ. ಇದು ನಮ್ಮ ದೊಡ್ಡ ನಡೀತಿರೋ ಭಾರಿ ಅನ್ಯಾಯ ಅಂದ್ರೆ, ನಾವು ಉತ್ಸವಗಳನ್ನ ಮಾಡೋ ಗಲಾಟೆಯೊಳಗೆ ಮುಖ್ಯವಾದ ಬೇರೆ ಮರೆತು ಬಿಡ್ತೇವೆ. ಊಟ ಕೂತಿರ್ತಾರೆ, ಕಳ್ಳ ಬಂದ್ರೆ ಊಟ ಕ್ಯಾನ್ಸಲ್, ಎಲ್ಲರೂ ಅಟ್ಯಾಕ್ ಮಾಡಕ್ ಹೋಗ್ತಾರೆ, ನಮ್ಮ ಪ್ರಕಾರ ಊಟ ಕೂತ್ಬಿಡ್ತಾರೆ ಅಷ್ಟೇ, ಕಳ್ಳ ಯಾರು ಬಂದಿರಲಿ ಊಟ ಆದ್ರೆ ಸಾಕು ಅಂತೇಳಿ. ನಾವು ಉತ್ಸವ 100ಕ್ಕೆ 90 ಸಹ ಬರೀ ಊಟದಲ್ಲಿ ಪರಿವಸಾನ ಆಗುತ್ತೆ ಹೊರತು ಬೇರೆ ಕೆಲಸ ಇಲ್ಲ. ಆಗಿನ ಕಾಲಕ್ಕೆ ಏನಾಗುತ್ತೆ ವಾಚ್ ಮಾಡ್ತಾರೆ, ಇವಾಗ ಆಚಾರ ಉತ್ತಾರ ಮಾಡಿ ಬಂದಿದ್ದೆ ಅದಕ್ಕೋಸ್ಕರ. ಯಾರು ಸನ್ಮತಕ್ಕೆ ವಿರೋಧವನ್ನು ಮಾಡ್ತಾರೆ, ದುರ್ಮತವನ್ನು ಪ್ರಸಾರ ಮಾಡ್ತಾರೆ, ಅವರ ನಿಗ್ರಹ ಮಾಡಬೇಕಾದ ಕರ್ತವ್ಯ ಅದು ಒಂದು. ಇಲ್ಲದೆ ಹೋಗಿದ್ದರೆ ವಾದಿರಾಜರು ವ್ಯಾಸರಾಜರು ಎಂತೆಂಥ ಕೆಲಸ ಮಾಡಿದವರು, ವಾದಿಗಳು ಇದ್ದಲ್ಲಿಗೆ ಹೋಗಿ ಕೆಟ್ಟ ಮತವನ್ನು ಖಂಡನೆ ಮಾಡೋ ಉದ್ದೇಶ ಯಾರನ್ನೋ ಬಯ್ಯೋದಲ್ಲ, ಕೆಟ್ಟ ಸಿದ್ಧಾಂತ ಉಳಿತು ಅಂದ್ರೆ ಜನ ಕೆಟ್ಟ ಹಾಳಾಗಿ ಹೋಗ್ತಾರೆ ಅಂತ ಅರ್ಥ. ಒಂದು ಕೆಟ್ಟ ಪುಸ್ತಕ ಪ್ರಕಾಶನವಾಯಿತು ಅಂದ್ರೆ ಅದನ್ನು ಓದಿದ ಜನ ಎಷ್ಟು ಹಾಳಾಗಿ ಹೋಗ್ತಾರೆ, ಸಂಸಾರ ಅಂತ ಯಾಕೆ ಇಟ್ಕೊಂಡಿದ್ದಾರೆ, ಜನ ಬುದ್ಧಿ ಕೆಡಬಾರದು ಅಂತಾನೆ ಇರೋದು. ಆ ತರ ಆ ನಿಯಂತ್ರಣ ಮಾಡದೆ ಹೋದ್ರೆ ಜಗತ್ತಿನಲ್ಲಿ ಎಂದೂ ಧರ್ಮ ಉಳಿಯೋದಿಲ್ಲ. ನಮ್ಮಲ್ಲಿ ಎಚ್ಚರಿಕೆ ಇವತ್ತು ಬಂದಿಲ್ಲ, ಏನೇನು ಪುಸ್ತಕ ಪಬ್ಲಿಷ್ ಆಗುತ್ತೆ ಎಲ್ಲ ಓದಬೇಕು, ಏನ್ ತಪ್ಪಿದೆ ಅದನ್ನ ಅಟ್ಯಾಕ್ ಮಾಡಬೇಕು, ಎಷ್ಟೆಷ್ಟು ದೃಶ್ಯಗಳು ಬರುತ್ತೆ ಅಂತ ಬೇರೆ ಜನ ನೋಡಿ ಯಾವುದೋ ಬಂದರೆ ದೊಡ್ಡ ಗಲಾಟೆ ಬಿಸಿಬಿಡ್ತಾರೆ, ಅದ್ಯಾಕೆ ಸಾಧ್ಯ ಅಂತ ಹೇಳ್ತಾರೆ. ಅವರಲ್ಲಿ ಏನು ಸರಿಯೋ ತಪ್ಪು ಅಂತೂ ಒಂದು ತಮ್ಮ ಧರ್ಮದ ಅಭಿಮಾನ ಇದೆ, ನಮ್ಮಲ್ಲಿ ಹೆಸರು ಕೂಡ ಇಲ್ಲ. ಈ ರೀತಿ ಭೀಮನ ಪಾತ್ರವನ್ನು ಅತ್ಯಂತ ವಿಕೃತಗೊಳಿಸಿದ ಜನ. ಅಲ್ಲಿ ಭೀಮಸೇನ ಕೂತಿದ್ದಾನೆ, ಆ ರಾಜನ ಆಸ್ಥಾನದಲ್ಲಿ ಭೀಮಂದೇನು ಕೆಲಸ ಅಂತ ಯಾರು ಕೇಳಬಹುದು? ಅಡಿಯೋನ್ ಯಾರ ಕಾಲಿ ಕೊಡ್ತಾನೆ? ಒಳ್ಳೆ ಪ್ರಶ್ನೆಗಳಿವೆಲ್ಲ ಕೂಡ. ಅದಕ್ಕೆ ಹಿಂದೆ ಹೇಳಿದ್ದಾರೆ, ವಿರಾಟ ರಾಜ ಭೀಮಸೇನನ್ನ ಅಡಿಗೆವನು ಅಂತ ನೇಮಿಸಿಕೊಳ್ಳಲಿಲ್ಲ, ಮಹಾನ ಸಾಧ್ಯಕ್ಷ ಅಡಿಗೆ ಮನೆಯ ಅಧ್ಯಕ್ಷ ಪದವಿ ಕೊಟ್ಟಿದ್ದಾನೆ. ಅಧ್ಯಕ್ಷ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಆಯ್ತು. ಈಗ ಈ ಕೌನ್ಸಿಲ್ ಮೆಂಬರ್ ಆಗ ಅರ್ಥ ಮಾಡ್ಕೋಬೇಕು, ಕಾಲ ಎಲ್ಲ ಹೆಡ್ ಸೀಟ್ ಮೆಂಬರ್ಸ್. ಸೊ ಅಡಿಗೆವನು ಮೆಂಬರ್ ಅದಕ್ಕೆ, ಆದ್ರಿಂದಾನೆ ಭೀಮಸೇನ ಸಭೆಯಲ್ಲಿ ಕೂತಿದ್ದ ಅಂತ ಅರ್ಥ ಆಯ್ತ. ಇಲ್ಲದೆ ಬಡಿ ಏನೋ ಅಡಿಗೆವನು ಅಂತ ಮಾಡಿದ್ರೆ ಕೂಡ ಪ್ರಸಂಗ ಬರ್ತಿರಲಿಲ್ಲ. ಅದು ಈ ನಮಗೆ ಸಭೆಯ ಕಾನ್ಸೆಪ್ಟ್ ಗೊತ್ತಾಗ್ತದೆ. ಕಾಲೇಜ್ ಮೀಟಿಂಗ್ ಎಲ್ಲ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಕೌನ್ಸಿಲ್ ಮೆಂಬರ್ಸ್ ಆಗಿರುತ್ತೆ. ಗೌರ್ಮೆಂಟ್ ಕಾಲೇಜ್ ಪಾಲಿಸಿ ಅದು ಒಂದು. ಅವರಿದ್ರೆ ಇಮಿಡಿಯೇಟ್ ವಯಸ್ಸು ಇರೆಸ್ಪೆಕ್ಟ್ ಆಫ್ ಏಜ್ಗೆ ಫಸ್ಟೇ ರಿಪೋರ್ಟ್ ಮಾಡ್ಕೊಂಡಿರಲಿ, ಅವನೇ ಎಚ್ ಓಡಿ ಬರಲೇಬೇಕು ಅವನು. ಇದು ನಿಯಮ ಇದು. ಆದ್ರಿಂದಾನೇ ಮಾನಸ ಅಧ್ಯಕ್ಷನಾಗಿದ್ದರಿಂದ ಭೀಮಸೇನ ಅಲ್ಲಿ ಸಭೆಯಲ್ಲಿ ಕೂತಿದ್ದಾನೆ. ನೋಡಿದ್ದಾಯ್ತು ಇಮಿಡಿಯೇಟ್ ರೆಸ್ಪಾನ್ಸ್. ಮತ್ತೆ ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಜಗತ್ತನ್ನ ರೆಸ್ಪಾಂಡ್ ಮಾಡೋ ವಾಯಸ್ತುತಿ ಯಾತಕ್ಕೆ ಹೇಳಬೇಕು ಅಂದರೆ ಅವ್ರು ಯಾರ ದಾಕ್ಷಿಣ್ಯ ಅವರಿಗಿಲ್ಲ, ತಕ್ಷ ಅನುಗ್ರಹ ಮಾಡ್ತಾರೆ. ಮಾತರಮೇ ಮಾತರೀಶ್ವರನ್ ಅಂತ ಕರೆದ್ರೆ ಅನುಗ್ರಹ ಮಾಡದೇ ಇರೋದೇ ಇಲ್ಲ ವಾಯುದೇವರು ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಆ ಕ್ಷಣಕ್ಕೆ ಭೀಮಸೇನ ಮಾಡಿದ್ದೇನು, ಮುಖ ಗಂಟಿ ಗೊತ್ತಲ್ಲ, ಕೋಪವನ್ನು ಅಭಿನಯಿಸುವ ಕ್ರಮ, ಕೋಪವನ್ನು ಧರ್ಮರಾಜನ ಕಣ್ಣು ಯಾವಾಗಲೂ ಭೀಮಸೇನ ಮೇಲೇನೆ. ಏನ್ ಮಾಡ್ತಾನೆ ಭೀಮಸೇನ ಅಂತೇಳಿ, ಭೀಮಸೇನ ದೊಡ್ಡ ಮರ ಇತ್ತಂತ ಒಂದೆ ಸಭೆಯಿಂದ ಮರ, ಅದು ನೋಡ್ತಾ ಇದ್ದಾನೆ ಭೀಮಸೇನ. ಭೀಮಸೇನ ಮರ ನೋಡ್ತಾನೆ, ಧರ್ಮರಾಜ ಭೀಮಸೇನ ನೋಡ್ತಾನೆ. ತಕ್ಷಣ ಅರ್ಥ ಆಗುತ್ತೆ, ಓಹೋ ಈ ಮರ ತಗೋತಾನೆ, ಅವನ ಕತೆ ಮುಗಿಸ್ತಾನೆ, ಗೀಚಕೊಂದು ಗೊತ್ತಾಗಿಬಿಡ್ತು. ತಕ್ಷಣ ಕೇಳ್ಕೊಂಡಂತೆ, ಮಾತಾಡಿದನಂತೆ, ಓ ಬಲ್ಲವ ನಿನಗೆ ಅಡಿಗೆಗೆ ಸೌದೆ ಆಗೋಗಿದೆಯೇನೋ? ಸೌದೆ ಬೇಕಾ ನಿನಗೆ? ಸೌದೆ ಬೇಕಾಗಿದ್ರೆ ಈ ಮರನೇ ಆಗಬೇಕಾ? ಕಾಡಲ್ಲಿ ಬೇಕಾದಷ್ಟಿಲ್ವೇ, ತಂದು ಕತೆ ಮುಗಿಸ್ಬೋದಲ್ಲ ಅಂತ ಹೇಳಿದನಂತೆ. ಭೀಮಸೇನೆ ಬೇಕಾಗಿದ್ದೆ ಅಷ್ಟು ಅಂದ್ರೆ, ಕೀಚಕನ್ನು ಕೊಲ್ಲಬಹುದು ನೀನು, ಕಾಣ ಕೊಲ್ಲಬೇಡ ಅಂತ ಅಷ್ಟೇ ಅರ್ಥ. ಭೀಮಸೇನೆ ಯಾತಕ್ಕೆ ಬೇಕಾಗಿತ್ತು ಅಂದ್ರೆ ಅಣ್ಣನ ಅಪ್ಪಣೆ ಬೇಕಾಗಿತ್ತು, ಅಣ್ಣನ ಅಪ್ಪಣೆ ಬೇಕು. ಆತ ಈ ರೀತಿ ಇಂಡೈರೆಕ್ಟ್ ಅಪ್ಪಣೆ ಕೊಟ್ಟ ಇತ್ತು ಭೀಮಸೇನೆ. ಅದೇ ಮರ ತಗೊಂಡು ಹೋಗಿ ಹೊಡಿಬೇಕು ಅಂತೇನೆ ಇಲ್ಲ, ಅಪ್ಪಣೆ ತಗೊಳ್ಳೋಕ್ಕಷ್ಟೇ ಕೆಲಸ ಮಾಡಿದ್ದು, ಇಷ್ಟು ಮಾಡಿದ್ರೆ ಅಪ್ಪಣೆ ಕೊಡೋದಿಲ್ಲ ಅಂತ ಗೊತ್ತು. ತಕ್ಷಣ ಅಷ್ಟ ಆಗ ಭೀಮಸೇನ ಸುಮ್ಮನಾದನಂತೆ, ಇವನ ಕತೆ ಮುಗೀತು ಅಂತ ಹೇಳಿ. ಆಗ ದ್ರೌಪದಿ ಮತ್ತೆ ಹೇಳಿದಾಗ ವಿರಾಟ ರಾಜ ಹೇಳ್ತಾನೆ, ಮಾತಾಡಿದಂತೆ ವಿರಾಟ್ ಇಷ್ಟೊತ್ತು ಸುಮ್ಮನೆ ಕೂತು ಮಾತಾಡ್ತಾನೆ. ಆಮೇಲೆ ವಿರಾಟ ರಾಜ, ನೋಡಮ್ಮ ಸೈರಂದ್ರಿ, ನಿಮ್ಮಿಬ್ಬರು ಗಲಾಟೆ ಇರೋ ನಮಗೆ ಗೊತ್ತಿಲ್ಲ, ಹಿಂದೂ ಮುಂದೆ ನಮಗೆ ಗೊತ್ತಿಲ್ಲ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಆಟಕ್ಕೆ, ಹೋಗ್ಬಿಡು ಅಂತ ಹೇಳಿದನಂತೆ. ಹೇಗೆ ತಪ್ಪಿಸ್ಕೊತಾರೆ ನೋಡಿ, ಹಿಂದೂ ಮುಂದೆ ಗೊತ್ತಿಲ್ಲ, ಹಾಗೆ ನ್ಯಾಯಾಧೀಶರು ಹೇಳ್ಬಿಟ್ಟು ಕೋರ್ಟ್ಗೆ ಹೇಳಿದಾಗೆಲ್ಲ ಯಾರು ಕಂಪ್ಲೇಂಟ್ ಕೊಡ್ತಾರೆ ನಿಮ್ಮ ವಿಷಯ ನಮಗೇನು ಗೊತ್ತುಬಿಡಿ ಅಂತ ಕೇಳಿದರೆ, ಜಗತ್ತಲ್ಲಿ ಯಾವ ಕೇಸು ಅಡ್ಮಿಟ್ ಆಗೋದಿಲ್ಲ ಕೋರ್ಟ್ಗೆ. ತಕ್ಷಣ ಕೇಳಬೇಕಾದ ಜವಾಬ್ದಾರಿ ಅದಕ್ಕೆ, ಅವರೇ ವಾಪಸ್ ತಗೊಳ್ಳದೆ ಹೋದರೆ ಅದು ನಡೀಲೇಬೇಕಾದದ್ದು. ಅಂತ ಹೊತ್ತಿನೊಳಗೆ ನಿಮ್ಮ ವಿಷಯ ನಮಗೇನು ಗೊತ್ತಿದೆ, ಈಗ ಅವನ ಆ ರೀತಿ ಬರಬೇಕಾದ್ರೆ ಏನೋ ಒಂದು ಕಾರಣ ಇದ್ದಿರಬೇಕು ಬಹುಶಃ. ಇದು ವಾದನ, ಇದು ಒಂದು ನೇರ ವ್ಯಕ್ತಿನೇ ಇವತ್ತು ಆರೋಪ ಮಾಡ್ತಿರಬೇಕಾದ್ರೆ ಅದ್ರ ಬಗ್ಗೆ ಯಾವುದೇ ವಿಧವಾದಂತಹ ಪೂರ್ವಾಪರ ಯೋಚನೆ ಮಾಡದೇನೆ ನಿಮಗೆ ವಿಚಾರ ನಮಗೆ ಗೊತ್ತಿಲ್ಲ, ನೀನು ಮೊದಲಿನಿಂದ ಹೋಗಿಬಿಡೋ ಭಾಳ ತೊಂದರೆ ಆಗುತ್ತೆ ಅಂತ ಹೇಳಿದ್ದೇನೆ. ಆಗ ಸಭಿಕರು ಮಿಡುತ್ತಾರೆ ಪಾಪ. ಅಲ್ಲಿಯೂ ಕೂಡ ವಿದುರ ಹೇಗೆ ಇದು ಮಾಡಿದನೋ, ಈ ಜನ ಮಾತಾಡ್ಕೊಂಡ್ರಂತೆ, ಎಂಥ ರಾಜ ಇವನು, ಎಂಥ ಅನ್ಯಾಯ, ಇಂಥ ಒಂದು ಅನ್ಯಾಯವನ್ನು ಕಣ್ಣಾರೆ ಕಂಡು ಸಹ ಇವನು ಸುಮ್ಮನೆ ಕೂತಿದ್ದಾನಲ್ಲ, ಭಾರಿ ತಪ್ಪಿದು. ಅನ್ಯಾಯ ಆಗ್ತಿರೋದವ್ರು ಯಾರಿಗೆ? ಸಾಮಾನ್ಯ ಸ್ತ್ರೀಗಲ್ಲ, ದ್ರೌಪದಿ ಅಂತ ಸ್ತ್ರೀಗೆ. ದ್ರೌಪದಿ ಅಂತ ಅವ್ರಿಗೆ ಗೊತ್ತಿಲ್ಲ, ದ್ರೌಪದಿ ವರ್ಣನೆ ಮಾಡ್ತಾರೆ, ಒಂದು 8 ಶ್ಲೋಕ ಬರುತ್ತಲ್ಲಿ, 8 ಶ್ಲೋಕದಲ್ಲಿ ದ್ರೌಪದಿಯ ಲಕ್ಷಣಗಳನ್ನೆಲ್ಲ ಹೇಳ್ತಾರೆ. ದ್ರೌಪದಿ ಹೀಗಿದ್ದಾಳೆ, ಮುಖ್ಯವಾದ ಸಾರಾಂಶ ಸರ್ವಲಕ್ಷಣ ಸಂಯುತ. ಆ ರೀತಿ ಯಾರೂ ಇಲ್ಲ, ರುಕ್ಮಿಣಿ ಸತ್ಯಭಾಮಯ್ಯರಾದ ಮೇಲೆ ದ್ರೌಪದಿ ಮಾತ್ರ ಹಾಗಿದ್ದಿ, ಸುಭದ್ರ ಮೊದಲಾದವರು ಹಾಗಿರಲಿಲ್ಲ. ಯಾಕೆಂದ್ರೆ ರುಜುಗಳ ಲಕ್ಷಣ ಮಾತ್ರ, ಈ ದೋಷ ಒಂದು ಅಂಗದಲ್ಲಿ ಯಾವ ದೋಷಗಳೂ ಇಲ್ಲ, ಪವಿತ್ರವಾದ ಸ್ತ್ರೀ. ಈಗ ಭೂಲೋಕದವಳೇ ಅಲ್ಲ, ಸಾಕ್ಷಾತ್ ದೇವತೆ. ಯಾರೋ ಮಹಾಲಕ್ಷ್ಮಿರೋ ಯಾರೋ ಇರಬೇಕು, ಸರಸ್ವತಿ ಭಾರತಿ ಅಂಥವರಿರಬೇಕೆ ಹೊರತು ಸಾಮಾನ್ಯಳಲ್ಲ. ಅಂಥವರಿಗೆ ಅನ್ಯಾಯವಾಗೋದನ್ನು ಕಂಡ್ರೆ ಈ ಜನ ಹೇಗಿದ್ದಾರೆ ಇವರೆಲ್ಲ ಕೂಡ ಅಂತ ಸಭಿಕರೆಲ್ಲ ಬೈದ್ರಂತ ಆ ಕಾಲಕ್ಕೆ. ಯಾರು ಕೇರ್ ಮಾಡೋರು ಯಾರೋ, ಯಾರೂ ಇಲ್ಲ. ಧರ್ಮರಾಜ ಮಾತಾಡ್ತಾನೆ ಕೊನೆಗೆ, ನೋಡಮ್ಮ ನಿಮ್ಗೆ ಗಲಾಟೆ ಗೊತ್ತಾಯ್ತಲ್ಲ, ನಮ್ಮ ರಾಜ ಏನ್ ಮಾಡಿದಂತ ಗೊತ್ತಾಯ್ತಲ್ಲ, ಈಗ ಇನ್ನಿದ್ದು ಏನ್ ಮಾಡ್ತೀಯ ಹೋಗು ಅಂತ ಹೇಳಿಬಿಟ್ಟಂತೆ. ಧರ್ಮರಾಜನ ಮಾತು ನೋಡೋದಕ್ಕೆ ಯಥಾಪ್ರಕಾರ ಸೌಮ್ಯ ಕಂಡ ಕಾಣುತ್ತೆ. ನಿನ್ನ ಕೆಲಸ ಏನೂ ಆಗಲಿಲ್ವಲ್ಲ, ಸುಮ್ಮನೆ ಹೋಗಿಬಿಡು, ರಾಜ ಉತ್ತರ ಕೊಟ್ಟಾಯ್ತಲ್ಲ, ನಿಮ್ಮ ಗಲಾಟೆ ಏನೋ ಅಂತೂ ನಾವು ತುಂಬ ಗಂಭೀರವಾಗಿ ಆಡ್ತಾ ಇದ್ದೇವೆ, ತೊಂದರೆ ಕೊಡಬೇಡ ಅಂತ ಧರ್ಮರಾಜನ ಹೇಳಿಬಿಟ್ಟಂತೆ. ಆದರೆ ಧರ್ಮರಾಜ ಅಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ಹೇಳಿದ್ದು ಬೇರೆ. ಇಲ್ಲಿ ಯಾತಕ್ಕೆ ಹೇಳ್ತಾರೆ ಅಂದರೆ, ವಿರಾಟ ರಾಜ ಏನು ಮಾಡಿದರೂ ಮುಂದೆ ಬರೋದಿಲ್ಲ, ಅವನು ಕೀಚಕನ ಭಯ ಇದೆ, ಆದ್ದರಿಂದ ಅವನ ಹಣೆ ಬರ ಇಷ್ಟೇನೆ, ಏನು ಎಲ್ಲಿ ಉಪಯೋಗ ಇಲ್ಲ, ನೀನು ಹೊರಟೋಗಿಬಿಡು, ಇಲ್ಲಿದ್ದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಎಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿ ಕೇಳಿ ಏನು ಪ್ರಯೋಜನ? ನ್ಯಾಯಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಬೇಡ ಏನು ಪ್ರಯೋಜನ, ಹೊರಟೋಗ್ಬಿಡು ಅಂತ ಹೇಳಿದ ತಕ್ಷಣ ದ್ರೌಪದಿ ಇದೆಲ್ಲ ಮಾಡಿದ್ದು ಯಾತಕ್ಕೆ ಗೊತ್ತೇನು, ಈ ರಾಜ ಎಷ್ಟು ಮುಂದೆ ಕೀಚಕನ್ನು ಯಾತಕ್ಕೆ ಕೊಂದರು ಅಂದರೆ ರಾಜನನ್ನು ಹೇಗೆ ಮಾಡಿದ್ದ ಅಂತ ನೋಡಬೇಕು. ಬರೀ ಪಾಸರಿ ಮೇಲೆ ಕಣ್ಣು ಹಾಕಿದ್ದ ಅಷ್ಟೇ ಕೆಲಸ ಅಲ್ಲ, ಅವನು ರಾಜನನ್ನು ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ತಾನು ಹೇಳಿದ ಹಾಕಿ ಕೇಳಬೇಕು. ಮತ್ತು ಗುಂಡಾಗಳು ರಾಜ್ಯ ಆಡಿದರೆ ಹೇಗೋ ಹಾಕಿ, ಯಾರನ್ನೋ ಕೂಡಿಸಿರ್ತಾರೆ ಅವ್ರು ಹೇಳಿದಾಗ ಕೇಳಬೇಕು. ಇವನು ಆ ರೀತಿ ಕೂತ್ರ ರಾಜ್ಯ ಹೇಗಿರುತ್ತೆ, ಸೂತ್ರದ ಗೊಂಬೆ ಇದ್ದ ಹಾಕಿ ವಿರಾಟ್ ರಾಜನನ್ನು ಕೂಡಿಸಿ ಕೀಚಕ ತನ್ನ ಏನು ಬೇಕಾದ್ರೂ ಮಾಡ್ಕೋತ ತನ್ನ ಅಡ್ಡಿ ಆತಕ್ಕೆ ಏನೂ ಮಾಡಬಾರದು, ಯಾರೂ ಮಾಡಿಕೊಡು ಅಂತ ದೌರ್ಜನ್ಯವನ್ನು ಆ ಮಟ್ಟದಲ್ಲಿ ತೋರಿಸ್ತಿದ್ದ ಪಾಪಿಯವರು. ಅದೆಲ್ಲ ಹೊರಗೆ ಬರಲಿಕ್ಕೆ ಇದೊಂದು ಕಾರಣ ಆಯಿತು. ಸಭೆಯಲ್ಲಿ ದೃಶ್ಯ ಕಂಡಾದ ಮೇಲೆ ಇನ್ಯಾರೂ ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ. ಗುಟ್ಟಾಗಿ ನಡೆಯುವ ವಿವಾದಗಳು ಬೇರೆ, ಬಹಿರಂಗವಾಗಿ ನಡೀತಕ್ಕಂಥ ಅನ್ಯಾಯ ಬೇರೆ. ಅಂತ ಬಹಿರಂಗ ಅನ್ಯಾಯವನ್ನು ಕಂಡು ಸುಮ್ಮನೆ ಇದ್ದ ಮೇಲೆ ರಾಜಸೂತ್ರವೆಲ್ಲ ರಾಜನ ಕೈಯಲ್ಲಿಲ್ಲ ಅಂತ ಆಯ್ತಲ್ಲಿ. ದ್ರೌಪದಿಯಿಂದ ಹೊರಟು ಬಿಟ್ರಂತೆ. ಸೀದಾ ಅರಮನೆಗೆ ಹೊರಟಾಗ ಮಹಾರಾಣಿ ಇದ್ದಾಳೆ ಅಂತಃಪುರಕ್ಕೆ ಎಷ್ಟೇ ನೋಡ್ತಾಳೆ. ದ್ರೌಪದಿ ಆಗ ಕೂದಲು ಕೆದರಿಕೊಂಡು ಬಿಟ್ಟು ಬಟ್ಟೆಯೆಲ್ಲ ಕೊಳೆಯಾಗಿದೆಯಂತೆ, ಮೈಯೆಲ್ಲ ಮಣ್ಣಾಗಿದೆಯಂತೆ, ಬಿದ್ದಿದ್ದು ಇತ್ತಲ್ಲ ಹಾಗೆ ಹೋಗಿರೋದು. ಆಗ ಸುದೇಶ್ ಕೇಳಿದ್ರು, ಏನಮ್ಮ ಏನಾಯ್ತು, ಏನು ಅನ್ಯಾಯ ಇದು, ಒಂದು ನಿನಗೆ ಯಾರು ಅಪಚಾರ ಮಾಡಿದ್ರು, ಏನಾಯ್ತು, ಎಲ್ಲ ಜೋರಾಗಿ ಕೇಳ್ತಾಳೆ. ಆಗ ದ್ರೌಪದಿ ಹೇಳಿದ್ದು ಒಂದೇ ಮಾತಿಷ್ಟೆ, ನೀನೇನು ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ ಆ ಬಗ್ಗೆ,